ग्रीवं चिदानंद विग्रहं सदनुग्रहं दशग्रीवच्छिदं शापान् मणिग्रीव विमोचनं स्वनाम ग्रहणादेव निरस्तग्रह विग्रहं वृंदावनगतं वंदे ब्रह्मरुद्रेन्द्र वंदितं स्वान्तस्थानन्तशय्याय पूर्णज्ञानरसारणसे उत्तुंगवाक्तरंगाय मध्वदुग्धाब्धये नमः। गुरुमखिल गुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्दलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनःसत्यं विष्णुतीर्थप्रसादतः सर्वे कामाः भवन्त्येव शमतो बिम्बसन्निधौ। चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। विशेषवागी ಶ್ರೀನಿವಾಸ ಬಂದು ಮಲಗ್ತಾ ಇದ್ದಾನೆ. ಮಲಗಿದಾಗ ಬಕುಲಾದೇವಿ ಬರ್ತಾ ಇದ್ದಾಳೆ, ಕೇಳುತ್ತಾ ಇದ್ದಾಳೆ. ಷಡ್ವಿಧಾನ್ನಂ ಸಮಾದಾಯ ಸೂಪಾಪೂಪರಸಾನ್ವಿತಂ ರಮಾಪತೆಸ್ತು ಬಕುಲಾ ಭಕ್ತಿ ಭಾವೇನ ಸಂಯುತ. ಆರು ರೀತಿಯಾಗಿರತಕ್ಕಂಥ ಅನ್ನವನ್ನು ತಂದಂತೆ. ಅಂದರೆ ಷಡ್ವಿಧಾನ್ನಂ ಅಂದರೆ ಮಧುರ, ಆಮ್ಲ, ಲವಣ, ಕಟು, ಕಷಾಯ, ತಿಕ್ತ ಅಂತ ಆರು ರಸ. ಆರು ರೀತಿಯಾದ ಅನ್ನಗಳನ್ನು ತಂದು ನಂತರ ಶ್ರೀನಿವಾಸನನ್ನು ಸೇವಾ ಮಾಡ್ತಾ ಇದ್ದಾಳೆ. ಯಾಕಪ್ಪ ಮಲಗಿದ್ದೀಯ ಹೇಳು, ಹೇಳ್ತಾನೆ ಇಲ್ಲ. ಏನಾದರೂ ಕಾಡಲ್ಲಿ ನೋಡಿ ಹೆದರ್ಕೊಂಡಿದ್ದೀಯಾ? ಪಿಶಾಚಿಯೋ, ದೆವ್ವವೋ, ಬ್ರಹ್ಮರಾಕ್ಷಸರು ಯಾರು, ಅಥವಾ ಕಳ್ಳರು, ಅಥವಾ ಯಾರಾದ ಹುಡುಗಿಯನ್ನು ನೋಡಿ ನೀನು ಪ್ರೀತಿ ಪಟ್ಟಿದೆಯೇನೋ? ಏನ ಮೋಹ ಬರುವಂತೆ ಮಾಡಿದ್ದಾಳೇನೋ? ಹೇಳ್ತಾಳೆ, ಭಕ್ತವಶನಾದಂಥ ನಿನ್ನನ್ನು ಮೋಹಗೊಳಿಸೋಳು ಯಾಳು? ಯಾಕೆ ಲಕ್ಷ್ಮೀದೇವಿಗೆ ಆಗಿಲ್ಲ ನಿನ್ನ ಮೋಹಗೊಳಿಸೋದು, ಮತ್ತೆ ನಿನ್ನನ್ನು ಮೋಹಗೊಳಿಸ್ತಾರ? ಇಷ್ಟೆಲ್ಲ ಹೇಳಿದಾಗ ಏನು ಮಾತಾಡಿದ? ಮತ್ತು ವಿಶೇಷವಾಗಿ ಆತನ ದೇಹವೆಲ್ಲ ಒಂದು ಸಲ ಒರೆಸಿ ಸೂರು ಅಪಾದ ಮಾಡಿ ಬರೆಯಂತ ಕೈಯಾಡಿಸಿ, ಯಾಕಪ್ಪ ಕುಸು ಯಾಕೆ ಹೀಗಿದ್ದಿ ಅಂತೇಳಿ ಭಗವಂತರನ್ನು ಪುನಃ ಆತನ ಹೊದುಕೊಂಡ ವಸ್ತ್ರವನ್ನು ತೆಗೆದು ಕೆಡ್ತಾ ಇದ್ದಾಳೆ. ಯಾಕಪ್ಪ ನಿನ್ನ ಮನಸ್ಸಲ್ಲಿ ಏನಿದೆ ಹೇಳು, ನಾ ಮಾಡ್ತೇನೆ. ಆವಾಗ ಶ್ರೀನಿವಾಸ ಹೇಳ್ತಾ ಇದ್ದಾರೆ, ಅಮ್ಮ ನನ್ನ ಯಾವ ಗಂಧರ್ವ ಪುತ್ರಿ, ರಾಕ್ಷಸಿ, ಯಾರು ಋಷಿಪುತ್ರಿ ನನ್ನನ್ನು ಮೋಹಗೊಳಿಸಲಿಲ್ಲ. ಭೂತ ಪ್ರೇತ ಪಿಶಾಚಾದಿಗಳೆಲ್ಲ ನನ್ನ ಭಯಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಮೃಗಗಳು, ಅರಣ್ಯ ಚೋರರು ನನ್ನ ಹೆಸರು ಹೇಳಿದ ಕೂಡಲೇ ಓಡೋಗ್ತಾರೆ. ಸರಿ, ಇಲ್ಲಿ ಹೇಳ್ತಾ ಇದ್ದಾರೆ, ಮಯಾ ದೃಷ್ಟ ವರ ಕನ್ಯಾ ನಾಮ್ನಾ ಪದ್ಮಾವತಿ ಶುಭ. ಇಷ್ಟು ಹೇಳಿ ನನ್ನನ್ನು ಯಾರು ಮೋಹಗೊಳಿಸಿಲ್ಲ ಅಂತ ಹೇಳ್ತಾ ಒಬ್ಬ ಹುಡುಗಿ ನೋಡಿದೆ ಪದ್ಮಾವತಿ ಅಂತ. ಆ ಹುಡುಗಿನ ನೋಡಿದ ಕೂಡಲೇ ಮನೋಭ್ರಾಂತಂ. ನನ್ನ ಮನಸ್ಸು ತುಂಬ ಕೆಟ್ಟೋಯ್ತು, ಕಾಮ ಮೋಹ ವಶಂ ಗತಂ, ಕಾಮ ಮೋಹಕ್ಕೆ ನಾನು ವಶನಾಗಿದ್ದೇನೆ, ಕಾಮವಶ ಮೋಹವಶನಾಗಿದ್ದೇನೆ. ಅದರಿಂದ ಸುರೂಪಾಂ ಸುಂದರೀಂ ಸುಭ್ರೂಂ ನೀಲಾಲ ಕವಿರಾಜಿತಾಂ, ತುಂಬ ಚೆನ್ನಾಗಿದ್ದಾಳಮ್ಮ ಅವಳು, ರಮಾ ಸಮಾಂ ಇಮಾಂ ಕನ್ಯಾಂ, ರಮೆಯಂತೆ ಇದ್ದಾಳೆ, ರಮಾದೇವಿ ಸಮಾನಳು. ಅದರಿಂದ ಆಕೆಯನ್ನು ನನಗೆ ಮದುವೆ ಮಾಡಿಸು, ತುಂಬ ಜನ್ಮಗಳಿಂದ ಮಾಡಿದ ಪುಣ್ಯದಿಂದ ಆಕೆ ಸಿಗ್ತಾಳೆ, ನನ್ನ ಪುಣ್ಯ ವಿಶೇಷವಾಗಿ ಪಕ್ವ ಆಯಿತಾದ್ದರಿಂದ ಆ ಹುಡುಗಿಯನ್ನು ನೋಡಿದೆ, ಅಷ್ಟೇ ಅಲ್ಲ ಆ ಹುಡುಗಿ ನೋಡಿದ್ದಕ್ಕೆ ನನ್ನ ಪುಣ್ಯ ಪಕ್ವ ಆಯಿತು ಅಂತ ಇನ್ನು ಮುಂದೆ ಹೇಳ್ತಾ ಇದ್ದಾರೆ. ಆಕೆ ಯಾರೋ ಅಲ್ಲ, ಆಕಾಶರಾಜನ ಮಗಳು, ಅವಳು ಇಲ್ಲದಿದ್ರೆ ಬದುಕಲಿಕ್ಕಾಗಲ್ಲ. ತಾಂಬಿರಾ ನಹಿ ಜೀವಾಮಿ ಸತ್ಯವಿತ್ತ ಸತ್ಯಮಿತಿ ಅವಧಾರಯ, ಸತ್ಯ ತಿಳ್ಕೊ, ಅವಳಿದ್ದಂಗೆ ಬದುಕಲ್ಲ. ಅವಳು ಕಲ್ಲುಗಳಿಂದ ಹೊಡೆದು ಕಳಿಸಿದ್ದಾಳೆ, ಕೂದಲು ಸತ್ತು ಹೋಗಿದೆ, ಈ ಜೀವನ ಅವಳಿಗಾಗಿ ಬಂದದ್ದು, ವೃಥ ಆಯಿತು ನೋಡು. ಇನ್ನ ಕೊನೆಗೆ ಹೇಳ್ತಾಳೆ, ನನ್ನ ಮಗ ಬ್ರಹ್ಮ ಅವನೇ ನನಗೆ ವೈರಾಮ ಇಟ್ಕೊಂಡಿದ್ದಾನೆ, ಅವನೇ ಶತ್ರುತ್ವ ಮಾಡಿದರೆ ಈ ಥರ ನನ್ನ ಹುಡುಗಿ, ನನಗೆ ಯಾರು ಹುಡುಗಿ ಆಗಬೇಕು ಅವಳೇ ನನ್ನ ಹುಡಿಯೋಗಿ ಮಾಡಿಬಿಟ್ಟಾಳಪ್ಪ. ಮತ್ತು ಬ್ರಹ್ಮದೇವರ ಮತ್ತು ಅಂತ ಇಲ್ಲ, ಅದೇನು ನನ್ನ ಪಾಪ ನೋಡಿದನು ಬ್ರಹ್ಮ ಈ ಥರ ಮಾಡಿದ. ಅದಕ್ಕೆ ನನ್ನ ಪಾಲಿಗೆ ನೀನೇ ಬ್ರಹ್ಮ, ಆದ ಕಾರಣ ನೀನೇ ನನಗೆ ತಂದೆ, ನೀನೇ ನನಗೆ ತಾಯಿ, ನೀನೇ ಸೋದರ ಮಾವ, ಎಲ್ಲ ನೀನೇ ತಾಯಿ, ನೀನೇ ಪ್ರಹ್ಲಾದ, ನೀನೇ ಅಕ್ರೂರ, ಧ್ರುವ, ಗಜೇಶ್ವರ, ಯುದ್ಧವ, ಅರ್ಜುನ, ಬಲಿ, ಅಜಾಮಿಲ, ದ್ರೌಪದಿ, ವಿಭೀಷಣ, ಯಾರು ಪ್ರಾಣ ಸಮಾನರೋ ಅವರೆಲ್ಲ ನೀನೇ. ಸರಿ, ಸ್ವಲ್ಪ ಹಿಂದೆ ಬಿಟ್ಟು ಮುಂದಕ್ಕೆ ಬಂದವಲ್ಲ, ಏನದು? ಆ ಹುಡುಗಿಯನ್ನು ನೋಡಿ ನನ್ನ ಮನಸ್ಸು ಭ್ರಾಂತ ತಿರುಗಾಡ್ತಾ ಇದೆ, ಕಾಮ ಮೋಹ ವಶವಾಗಿದೆ. ಅವಾಗ ನಾವು ಏನ್ ದೇವರಯ್ಯ, ಇವನಿಗೆ ಕಾಮಾದಿಗಳು ಬಂದ್ರೆ ಇವ್ ದೇವ್ರು ಹೆಂಗಾಗ್ತಾನೆ? ದೇವ್ರು ಹೇಳಿದ್ದು ಸುಳ್ಳೋ ಸತ್ಯವೋ, ದೇವ್ರು ಸುಳ್ಳು ಹೇಳ್ತಾನೋ ಸತ್ಯ ಹೇಳ್ತಾನೋ? ಸತ್ಯ ಹೇಳ್ತಾನೆ, ಮತ್ತೆ ಹೇಳಿದ್ದೇನು? ಅದಕ್ಕೆ ಹೇಳ್ತಾ ಇದ್ದಾರೆ, ಹೌದಾ, ಅದರ ಅರ್ಥ ನೋಡಿ ಹೇಳ್ತಾರೆ, ಮೇ ಮನೋಭ್ರಾಂತಂ. ಇಲ್ಲೊಂದು ಚೂರು ನಾವು ಅರಣ್ಯಕಾಚಾರ್ಯರ ಮಾತುಗಳನ್ನು ನೆನಪು ಮಾಡಿಕೋಬೇಕು. ಈಗ ನೋಡಿ, ಎಲೆಯಲ್ಲಿ ಎರಡು ಮೂರು ಪದಾರ್ಥಗಳು ಒಳ್ಳೆ ಐಟಮ್ಸ್ ಮಾಡಿರ್ತಾರಲ್ಲ ಹಾಕಿರ್ತಾರೆ, ಒಬ್ಬರು ಒಂದಕ್ಕೆ ಕೈ ಹಾಕ್ತಾರೆ, ಇನ್ನೊಬ್ಬರು ಇನ್ನೊಂದಕ್ಕೆ ಕೈ ಹಾಕ್ತಾರೆ, ಒಬ್ಬರು ಲಾಡಿಗೆ ಕೈ ಹಾಕಿದರೆ ಇನ್ನೊಬ್ಬರು ಜಿಲೇಬಿಗೆ ಕೈ ಹಾಕ್ತಾರೆ. ಅವರು ಇವರ ಮನಸ್ಸು ಲಾಡು ಕಡೆಗೆ ಹೋಯ್ತು, ಇವರ ಮನಸ್ಸು ಜಿಲೇಬಿ ಕಡೆಗೆ ಹೋಯಿತು, ಯಾಕೆ ಇಬ್ಬರು ಒಂದೇ ಕಡೆ ಹೋಗ್ಬೇಕಲ್ಲ, ಪದಾರ್ಥವೇ ಸೆಳೆಯೋದಾದರೆ. ಅವಾಗ ಹೇಳ್ತಾ ಇದ್ದಾರೆ, ಹಾಗಲ್ಲ, ಅಲ್ಲೊಂದು ಟೆಕ್ನಾಲಜಿ ಇದೆ. ಏನದು? ನಮ್ಮ ಮನಸ್ಸಿನಲ್ಲಿ ದೇವರು ದೇವತೆಗಳು ಎಲ್ಲ ನಿಂತಿದ್ದಾರೆ, ಅವರೇ ಆ ಪದಾರ್ಥದಲ್ಲೂ ಇದ್ದಾರೆ, ಎಲ್ಲ ಪದಾರ್ಥದಲ್ಲೂ ಇದ್ದಾರೆ. ಆದರೆ ಯಾವ ಪದಾರ್ಥ ನಮಗೆ ಅವತ್ತು ಉಣಿಸಬೇಕು ಅಂತ ದೇವರ ಸಂಕಲ್ಪ ಆಗುತ್ತೋ ನಮ್ಮ ಕರ್ಮಾನುಸಾರ, ಆವಾಗ ಆ ಪದಾರ್ಥದಲ್ಲಿರುವ ಸೆಟ್ಟು ಅಂದರೆ ದೇವರ ದೇವತೆಗಳ ಸೆಟ್ಟು ಏನು ಮಾಡುತ್ತೆ ಅಂದರೆ, ಆ ರೂಪಗಳೆಲ್ಲ ಹೊರಟು ನಮ್ಮ ಮನಸ್ಸಿನಲ್ಲಿರುವ ದೇವರ ದೇವತೆಗಳ ರೂಪಗಳಿರುತ್ತಲ್ಲ ಅದರ ಸುತ್ತು ಈ ರೂಪಗಳು ಪದಾರ್ಥದಲ್ಲಿರುವ ರೂಪಗಳು ಬಂದು ತಿರುಗಾಡ್ಲಿಕ್ಕೆ ಶುರು ಮಾಡುತ್ತಂತೆ. ಹಾಗೆ ತಿರುಗಾಡ್ಲಿಕ್ಕೆ ಶುರು ಮಾಡಿದರೆ ನಮ್ಮ ಇದು ಸ್ವಲ್ಪ ಸಬ್ಜೆಕ್ಟ್ ಟಫ್ ಅರ್ಥ ಆಗುತ್ತಪ್ಪ. ನಮ್ಮ ಮನಸ್ಸಿನಲ್ಲಿರುವ ದೇವರ ದೇವತೆಗಳ ರೂಪಗಳು ಆ ಬಂದಿರುವ ರೂಪಗಳನ್ನ ಬಂಧುಗಳಂತೆ ಆಲಿಂಗನ ಮಾಡಿಕೊಂಡು ಅವರ ಜೊತೆಗೆ ಈ ರೂಪಗಳು ಹೋಗುತ್ತೆ. ಆವಾಗ ನಮ್ಮ ಮನಸ್ಸು ಆ ಪದಾರ್ಥದ ಕಡೆಗೆ ಹೋಗುತ್ತೆ. ಮನಸ್ಸು ಪದಾರ್ಥದ ಕಡೆಗೆ ಹೋಗ್ತಾ ಇದೆ. ಇನ್ನೊಂದಾಗತ್ತೆ ನೋಡಿ, ಪದಾರ್ಥ ಮನಸ್ಸಿನಲ್ಲಿ ಬರುತ್ತೆ. ಪದಾರ್ಥ ಮನಸ್ಸಿನಲ್ಲಿ ಬರೋದು ಹೇಗೆ ಅಂದರೆ, ನಮ್ಮ ಮನಸ್ಸಿನಲ್ಲಿರುವ ದೇವರ ದೇವತೆಗಳ ರೂಪಗಳಿರುತ್ತಲ್ಲ, ಅದು ಪದಾರ್ಥದಲ್ಲಿರುವ ಭಗವದ್ ರೂಪದ ಜೊತೆಗೆ ವಿಶೇಷವಾಗಿ ಅಲ್ಲಿ ಹೋಗಿ ಸುತ್ತು ತಿರುಗಾಡಿದರೆ, ತಿರುಗಾಡತ್ತಂತ ದೇವರ ರೂಪಗಳು, ದೇವತೆಗಳ ರೂಪಗಳು, ಆವಾಗ ಅಲ್ಲಿರುವ ದೇವರ ದೇವತೆಗಳ ರೂಪಗಳು ಇಲ್ಲಿಂದ ಬಂದ ರೂಪಗಳನ್ನ ಹೇಳ್ತಾರೆ, ಬಹುಕಾಲಾತ್ ದೃಷ್ಟ ಬಂಧೂನಿವ, ತುಂಬಾ ಕಾಲಕ್ಕೆ ನೋಡಿದ ಬಂಧುಗಳನ್ನ ಆಲಿಂಗನ ಮಾಡಿಕೊಂಡಂತೆ ಆಲಿಂಗನ ಮಾಡಿಕೊಂಡು ಈ ರೂಪಗಳ ಜೊತೆಗೆ ಅಲ್ಲಿರುವ ರೂಪಗಳು ನಮ್ಮ ಮನಸ್ಸಿಗೆ ಬಂದ್ಬಿಡುತ್ತೆ. ಅವಾಗ ಪದಾರ್ಥ ನಮ್ಮ ಮನಸ್ಸಲ್ಲಿ ಆಲೋಚನೆಗೆ ಗುರಿಯಾಗುತ್ತೆ. ಅಂದರೆ ನಮ್ಮ ಮನಸ್ಸು ಪದಾರ್ಥದ ಕಡೆಗೆ ಹೋಗೋದಾಗಲಿ, ಪದಾರ್ಥ ನಮ್ಮ ಮನಸ್ಸಲ್ಲಿ ಬರೋದಾಗಲಿ ಈ ಥರ. ಇವಾಗ ಏನಾಗಿದೆ ಸಬ್ಜೆಕ್ಟು ಅಂದರೆ, ಶ್ರೀನಿವಾಸನ ಮನಸ್ಸು ಭ್ರಾಂತ ಆಗಿದೆ. ಭ್ರಾಂತ ಅಂದರೆ ಸುತ್ತಾಗ್ತಾ ಇದೆ. ಯಾರು ಸುತ್ತು? ಪದ್ಮಾವತಿ ದೇವಿ ಸುತ್ತು. ಸತ್ಯ ಅದಕ್ಕೆ ಹೇಳ್ತಾರೆ, ಪದ್ಮಾವತಿ ದೇವಿಯಲ್ಲಿ ಯಾವ ದೇವರ ದೇವತೆಗಳ ರೂಪಗಳಿವೆಯೋ ಆ ರೂಪಗಳು ಶ್ರೀನಿವಾಸನ ಹತ್ರ ಬಂದು ಶ್ರೀನಿವಾಸನ ಸುತ್ತೂ ಪ್ರದಕ್ಷಿಣೆ ಮಾಡಿದಾಗ ಈತನೇ ಆ ರೂಪಗಳನ್ನು ಆಲಿಂಗನ ಮಾಡಿಕೊಂಡು ಒಂದು ರೂಪದಿಂದ ವಿಷಯ ಈತನ ಮನಸ್ಸಿನಲ್ಲಿರುವ ಭಗವದ್ರು ತನ್ನದೇ ರೂಪಗಳು. ಅವನ ಮನಸ್ಸಿಗೂ ಅವನಿಗೂ ಅಭೇದ, ಅಲ್ಲಿರುವ ಭಗವದ್ ರೂಪಕ್ಕೂ ಅವನಿಗೂ ಅಭೇದ. ಆದರೆ ವ್ಯವಹಾರ, ಆತ ತನ್ನ ಮನಸ್ಸಿನಲ್ಲಿರುವ ರೂಪದಿಂದ ಹೊರಟು ಯಾವ ರೂಪ? ಪದ್ಮಾವತಿ ದೇವಿಯಿಂದ ಬಂದಿರತಕ್ಕಂಥ ರೂಪವನ್ನ ಆಲಿಂಗನ ಮಾಡಿಕೊಂಡು ಈ ಭಗವದ್ ರೂಪ ಆ ಭಗವದ್ ರೂಪದ ಜೊತೆಗೆ ಪದ್ಮಾವತಿ ದೇವಿ ಹತ್ತಿರ ಹೋಗಿ ಆಕೆ ಸುತ್ತು ತಿರುಗ್ತಾ ಇದೆ. ಇಷ್ಟು ಮೇ ಮನೋಭ್ರಾಂತಂ ಎಂಬುದಕ್ಕೆ ಅರ್ಥ. ಸಾಮಾನ್ಯ ನಮ್ಮ ತಲೆ ಕೆಟ್ಟಿರುತ್ತೆ, ಎಲ್ಲೋ ಸುತ್ತಾಗ್ತಾ ಇರುತ್ತೆ, ಆ ಥರ ದೇವರದ್ದಲ್ಲ. ಸರಿ ರೀ, ಇನ್ನೊಂದು ಶಬ್ದ ಅದಲ್ಲ, ಕಾಮ ಮೋಹ ವಶಂ ಗತಂ ಅಂದ್ರಲ್ಲ, ದೇವರಲ್ಲಿ ಕಾಮ ಹುಟ್ಟಿದೆ, ಅದರಿಂದಾಗಿ ಮೋಹ ಹುಟ್ಟಿದೆ, ಅದರ ವಶ ದೇವರಾಗ್ಬಿಟ್ಟಿದ್ದಾನೆ ಅಂತ ಅರ್ಥ ಅಲ್ಲ. ಅದಕ್ಕಂದ್ರು ಇವನಿಗೆ ಲಕ್ಷ್ಮೀದೇವಿಯನ್ನ ನೋಡಿದರೇನೆ ಕಾಮ ಹುಟ್ಟಿಲ್ಲ, ಮೋಹ ಬಂದಿಲ್ಲ ಅಂದ್ರು. ಇವನು ಸಪರೇಟ್ ಕ್ಯಾಂಡಿಡೇಟ್. ಮತ್ತೆ ಹುಟ್ಟಿದ್ಯಾರಿಗೆ? ಈಕೆಗೆ. ಅದನ್ನು ಮುಂದೆ ಹೇಳ್ತಾರೆ, ಆಕೆ ದೇವರನ್ನು ನೋಡಿ ಜ್ವರ ತಾಪದಿಂದ ಬಿದ್ಲು ಅಂತ ಹೇಳ್ತಾರೆ. ಅವಾಗ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ಕಾಮಜ್ವರ ಪೀಡಿತ ಅಂತ ಹೇಳ್ತಾರೆ. ಅವನನ್ನು ನೋಡಿ ಬೇಕು ಅಂತ ಬಯಸಿದ್ಲು, ಅದಕ್ಕೆ ಜ್ವರ ಜಾಸ್ತಿ ಆಯ್ತು. ಅದಕ್ಕೆ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಕಾಮ ನನಗೆ ಬಂದಿಲ್ಲ, ಆಕೆಗೆ ನನ್ನ ಮೇಲೆ ಕಾಮ ಬಂದಿದೆ, ಅಂಥ ಪ್ರಬಲವಾದ ಕಾಮ ನಾನು ಬೇಕು ಅಂತ, ಆದ್ದರಿಂದ ನನ್ನ ಮೇಲೆ ಮೋಹ ಬಂದ್ಬಿಟ್ಟಿದೆ. ಅವಳು ನನ್ನ ಮೇಲೆ ಮಾಡಿದ, ಯಾರೇ ನನ್ನನ್ನು ಬಯಸಿದರೆ, ನನ್ನನ್ನು ಇಚ್ಛಾಪಟ್ಟರೆ ನಾನವರಿಗೆ ಅನುಗ್ರಹ ಮಾಡುತ್ತೇನೆ. ಈಕೆ ನನ್ನನ್ನು ಅನುಗ್ರಹ ಮಾಡಿ ವಿಶೇಷವಾಗಿ ಇಚ್ಛಾಪಟ್ಟಿದ್ದಾಳೆ, ಪತಿ ಅಂತ ಇಚ್ಛಾಪಟ್ಟಿದ್ದಾಳೆ, ಮಿಕ್ಕವರು ನನ್ನ ಸ್ವಾಮಿ ಅಂತ ಇಚ್ಛಾಪಡ್ತಾರೆ, ಇವಳು ಪತಿ ಅಂತ ಇಚ್ಛಾಪಟ್ಟಿದ್ದಾಳೆ. ಅದಕ್ಕೆ ಅವಳಿಗೆ ನನ್ನ ಮೇಲೆ ಉಂಟಾದ ಕಾಮಕ್ಕೆ, ಅವಳಿಗೆ ನನ್ನ ಮೇಲೆ ಬಂದ ಮೋಹಕ್ಕೆ ನಾನು ವಶನಾಗಿದ್ದೇನೆ ಅಷ್ಟೇ ಹೊರತು ನನಗೆ ಅವಳ ಮೇಲೆ ಕಾಮ, ಅದರಿಂದಾಗಿ ಮೋಹ ನನಗೆ ಬಂದಿದೆ, ಅದಕ್ಕೆ ನಾನು ವಶನಾಗಿದ್ದೇನೆ ಅಂತ ಅರ್ಥ ಅಲ್ಲ. ದೇವರ ಮಾತುಗಳು ತುಂಬಾ ಅರ್ಥಪೂರ್ಣ. ಅದಕ್ಕೆ ಮಾತುಗಳ ಅರ್ಥ ಹಾಗ್ ಮಾಡಬೇಕು, ಹೀಗ್ ಮಾಡಬೇಕು ಕೇಳಿದ್ರು, ವಸ್ತು ಹೇಗಿದೆ ಆ ವಸ್ತುವಿಗೆ ಸಂಬಂಧಪಟ್ಟ ಮಾತುಗಳೆಲ್ಲ ವಸ್ತುವಿನ ಸ್ಥಿತಿಯನ್ನು ಅನುಸರಿಸಿ ಅರ್ಥ ಮಾಡಿ. ವಸ್ತು ಬೇರೇನೆ ಇರೋದು, ಅದಕ್ಕೆ ಸಂಬಂಧಪಟ್ಟ ಮಾತನ್ನ ಏನೋ ಅರ್ಥ ಮಾಡಿಬಿಟ್ರೆ ಅದು ಸರಿಯಲ್ಲ. ಸರಿ, ಇಷ್ಟ ಆಯಿತು. ಕೊನೆಗೆ ಅಮ್ಮ ಏನು ಹೇಳ್ತಾ ಇದ್ದಾರೆ, ಎಲ್ಲ ನೀನೇ, ನಿನ್ನಲ್ಲೇ ಎಲ್ಲರಿದ್ದಾರೆ. ಯಾರಿದ್ದಾರೆ ಅಂದರೆ ನೀನೇ ಧ್ರುವ, ನೀನೇ ಪ್ರಹ್ಲಾದ ಅಂದರೆ. ಇಲ್ಲಿ ಹೇಳ್ತಾ ಇದ್ದಾರೆ ತುಂಬ ಮಾತುಗಳು. ಈಕೆ ಧ್ರುವ ಪ್ರಹ್ಲಾದ ಆಗೋದು ಹೇಗೆ, ಏನು ಅದ್ವೈತವ ಎಲ್ಲ ಒಂದೇ ಅಂತ ಹೇಳಿ ಅಲ್ಲ. ಧ್ರುವನಲ್ಲಿ ಇದ್ದುಕೊಂಡು ಧ್ರುವ ಅಂತ ಕರೆಸಿಕೊಂಡ ಭಗವದ್ ರೂಪ, ಪ್ರಹ್ಲಾದ, ಅಂಬರೀಷ, ಬಲಿ, ಕಿರೀಟಿ ಮೊದಲಾದ ಯಾರ್ಯಾರೊಳಗೆ ಅವರವರ ಹೆಸರಿಟ್ಟುಕೊಂಡ ಭಗವದ್ ರೂಪ ಏನಿದೆ, ಆ ಭಗವದ್ ರೂಪವೇ ಅವರವರೆಲ್ಲ ದೇವರಿಗೆ ಪ್ರೀತಿ ಪಾತ್ರರಾಗುವಂತೆ ಮಾಡಿದ ಭಗವದ್ ರೂಪ. ಆ ಭಗವದ್ ರೂಪಗಳೆಲ್ಲ ಈಗ ಈಕೆಯಲ್ಲಿ ಬಂದು ನಿಂತಿವೆ. ಅದಕ್ಕೆ ಹೇಳಿದರು, ನೀನೇ ಪ್ರಹ್ಲಾದ, ನೀನೇ ಧ್ರುವ, ನೀನೇ ಅಂಬರೀಷ. ಅಂದ್ರೆ ಏನಂತ ಅರ್ಥ, ನನ್ನ ಪ್ರೀತಿ ನಿನ್ನ ಮೇಲೆ ಎಲ್ಲಾ ರೀತಿಯಲ್ಲಿ ಬರಲಿಕ್ಕೆ ಕಾರಣವಾದ ಭಗವದ್ ರೂಪಗಳೆಲ್ಲ ನಿನ್ನಲ್ಲಿವೆಮ್ಮ, ಬಂದಿವೆ. ಆಗ ಸಂಶಯ, ಹೋಗಿಬಿಟ್ರೆ ಆ ರೂಪಗಳೆಲ್ಲ ಮತ್ತು ನೀನ ನೋಡಲ್ಲ ಅಮ್ಮ ನಗತಾ ಹೇಳ್ತಾನೆ. ಅದಕ್ಕೆ ಜ್ಞಾನ ಪ್ರಧಾನ. ದೇವರ ಒಂದು ನಿಯಮವಿದೆ, ಏನು, ಒಂದು ರೂಪದೋಳನಂತ ರೂಪಗಳು, ಅದು ಪರ್ಮನೆಂಟ್. ಅವನ ರೂಪಗಳೆಷ್ಟಿವೆ, ಅನಂತ. ಅದರಲ್ಲಿ ಒಂದು ರೂಪ ಹೊರತೆಗೆಯೋಣ, ಆ ಒಂದು ರೂಪದಲ್ಲಿ ಮಿಕ್ಕ ಎಲ್ಲ ರೂಪಗಳು ಇರಲೇಬೇಕಾಗಿದ್ದೇ, ಅದೊಂದು ರೂಲ್. ಹಾಗಾದರೆ ನಮ್ಮ ಒಳಗೆ ಬಿಂಬರೂಪ ಇದೆಯಾ, ಇವನೊಳಗೆ ಇನ್ನು ಮಿಕ್ಕ ಅನಂತ ರೂಪಗಳಿರಬೇಕಾ? ಹಾಂ, ಆ ಅನಂತ ರೂಪಗಳಲ್ಲಿ ಪ್ರಹ್ಲಾದ, ಅಂಬರೀಷ, ಧ್ರುವ, ಉದ್ಧವ ಮೊದಲಾದ ಮಹಾನುಭಾವರ ಒಳಗಿರುವ ಬಿಂಬಮೂರ್ತಿಗಳೆಲ್ಲ ನಮ್ಮಲ್ಲಿ ಇರಬೇಕಾ ಇಲ್ವಾ? ಇರಲೇಬೇಕು. ಆದರೆ ಎಲ್ಲರಲ್ಲಿರತ್ತಲ್ಲ ಹಾಗಾದರೆ, ಹೌದು, ಆದರೆ ಆ ರೂಪಗಳು ಪ್ರಕಟ ಆಗಲ್ಲ ಇಲ್ಲಿ. ಯಾರಲ್ಲಿ? ಬಕುಳಾದೇವಿಯಲ್ಲಿ ಆ ರೂಪಗಳೆಲ್ಲ ತಮ್ಮ ಶಕ್ತಿ ಪ್ರಕಟ ಮಾಡತಾ ಇವೆ. ಆದ್ದರಿಂದ ಭಗವಂತ ಹೇಳಿದ, ನಿನ್ನಲ್ಲಿ ನನಗೆ ಅವರೆಲ್ಲರ ಮೇಲೆ ಎಷ್ಟು ಪ್ರೀತಿ ಬರಬೇಕೋ ನಿನ್ನ ಮೇಲೆ ಅಷ್ಟು ಪ್ರೀತಿ ಬರ್ತಾ ಇದೆ ಅಂತ ಇಷ್ಟು ಸಾರಾಂಶವನ್ನ ಭಗವಂತ ಹೇಳಿದ. ಅದಕ್ಕೆ ಹೇಳ್ತಾರೆ ವೆಂಕಟಾಚಲ ಮಹಾತ್ಮ್ಯ ಜ್ಞಾನಿನಾಂ ಜ್ಞಾನ ಸಾಧನಂ. ಸರಿಯಪ್ಪ, ಕೇಳಿದ್ವಿ, ಬಹಳ ಸಂತೋಷ. ಏನೋ ವಿಚಿತ್ರವಾದ ವಿಷಯಗಳೆಲ್ಲ ಹೇಳಿಬಿಡ್ತಾ ಇದ್ದೀರಿ, ನಾವೆಂದೂ ಕೇಳಿಲ್ಲಪ್ಪ, ನಿಮ್ಮ ಬಾಯಿಂದನೇ ಏನೇನೋ ಎಲ್ಲ ಕೇಳ್ತಾ ಇದ್ದೀವಿ. ಮಾಮೂಲಾಗಿ ಸಂತೋಷವಾಗಿ ವರ್ಷ ವರ್ಷ ಕೇಳುವ ಶ್ರೀನಿವಾಸ ಕಲ್ಯಾಣ ಥರ ಇಲ್ಲವೇ ಇಲ್ಲ, ಏನೇನೋ ಹೇಳ್ತಾ ಇದ್ದೀರಿ ಅಂದರೆ ಅದ ಕೇಳಿದ್ರು. ಇವೆಲ್ಲ ಕೇಳಿದ್ದಕ್ಕೆ ಏನು ಲಾಭ? ಇದ್ದದ್ದೇ ಹೇಳಿದ್ದು, ಅರಣ್ಯಕಾಚಾರು ಹೇಳಿದ್ದೇ ಹೇಳಿದ್ದು. ಸರಿ, ಈಗ ಈ ವಿಷಯ ತಿಳ್ಕೊಂಡೇನು ಉಪಯೋಗ? ಆಕೆ ಒಳಗೆ ಎಲ್ಲ ಭಗವದ್ ರೂಪಗಳಿವೆ ಅಂತ. ನಮ್ಮಲ್ಲೂ ಇವೆ. ಯಾವುದು? ಈ 14 ಲೋಕದಲ್ಲಿರುವ ಸಕಲ ಸಜ್ಜನರ ಒಳಗಿರುವ ಬಿಂಬ ರೂಪಗಳೆಲ್ಲ ನಮ್ಮೊಳಗಿರುವ ಬಿಂಬ ರೂಪದಲ್ಲಿ ಮೊದಲೇ ಕೂತಿವೆ. ಆದರೆ ನಾವು ಆ ಎಲ್ಲರನ್ನ ಪ್ರಾರ್ಥಿಸಿ, ಅವರವರ ಹೃದಯದಲ್ಲಿರುವ ಬಿಂಬಮೂರ್ತಿಯನ್ನ ಪ್ರಾರ್ಥಿಸಿ, ನನ್ನೊಳಗೆ ನೀವೆಲ್ಲ ಇದ್ದೀರಾ ಅಂದರೆ ಬನ್ನಿ ಅಂತ ಕರೆದರೆ, ಮೊದಲೇ ಇದ್ದಾರೆ, ಬನ್ನಿ ಅಂತ ಕರೆದರೆ ಆ ರೂಪಗಳು ನಮ್ಮಲ್ಲಿದೆಯಲ್ಲ, ಅವು ಪ್ರಕಟ ಆಗ್ಲಿಕ್ಕೆ ಶುರು ಆಗುತ್ತೆ. ಆದರೆ ಅದು ಪ್ರಕಟ ಆಗೋದು ಅಂದ್ರೆ ಏನು? ಆ ರೂಪಗಳೆಲ್ಲ ಆಯಾ ವ್ಯಕ್ತಿಗಳಲ್ಲಿ ಇದ್ದದ್ದಕ್ಕೆ ಎಂಥೆಂಥ ಕಾರ್ಯಗಳು ಮಾಡಿಸಿವೆ ಆ ರೂಪಗಳು. ಆ ರೂಪಗಳು ನಮ್ಮಲ್ಲಿ ಪ್ರಕಟ ಆದರೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಒಳ್ಳೆ ಒಳ್ಳೆ ಕಾರ್ಯಗಳೆಲ್ಲ ನಡೆಯುತ್ತೆ. ಇದು ಬಿಂಬಕ್ರಿಯಾನುಸಂಧಾನದ ಫಲ. ಅದನ್ನ ಸ್ವಾಮಿಯಲ್ಲಿ ಹೇಳಿಕೊಡ್ತಾ ಇದ್ದಾನೆ. ಸರಿ, ನಂತರ ಆಕೆ ಹೇಳ್ತಾ ಇದ್ದಾಳೆ, ಅಯ್ಯ ನೀನು ನೋಡಿದಂಥ ಆ ಹುಡುಗಿ ಎಲ್ಲಿದ್ದಾಳೆ ಹೇಳು. ಅವಾಗ ಹೇಳ್ತಾ ಇದ್ದಾಳೆ ಆತ, ಆಕೆ ಆಕಾಶರಾಜನ ಮಗಳು, ಆಕಾಶರಾಜನ ಪಟ್ಟಣಕ್ಕೆ ಹೀಗೆ ಹೋಗ್ಬೇಕಮ್ಮ ಅಂತ ಹೇಳ್ತಾ ಇರುವಾಗ, ಯಾರ ಹುಡುಗಿ ಹಿಂದೆ ವೇದವತಿ, ನನಗಾಗಿ ರಾವಣನ ಹತ್ರ ಹೋಗಿ ಸೀತೆ ಕೈಲಾಸದಲ್ಲಿರುವಾಗ ವೇದವತಿಯೇ ಅಗ್ನಿದೇವರ ಸನ್ನಿಧಾನದಿಂದ ರಾವಣಾಸುರನ ಜೊತೆಗೆ ಹೋಗಿ ಅವೆಲ್ಲ ಕಷ್ಟವನ್ನು ಪಟ್ಲು, ನಂತರ ಕೊನೆಗೆ ಅಗ್ನಿ ಪ್ರವೇಶ ಮಾಡಿದಾಗ ಸೀತಾದೇವಿ ಜೊತೆಗೆ ವೇದವತಿಯೂ ಬಂದು ಆವಾಗ ಸೀತಾದೇವಿ ಕೇಳ್ತಾಳೆ, ಈಕೆಯನ್ನು ಮದುವೆ ಆಗಬೇಕು ಅಂತ ಹೇಳಿದಾಗ ನಾನು ಕಲಿಯುಗದಲ್ಲಿ 28ನೆಯ ಕಲಿಯುಗದಲ್ಲಿ ನಾನು ಪೂರ್ಣ ಮಾಡುತ್ತೇನೆ ಅಂತ ಹೇಳಿದ್ದೆ, ಅದಕ್ಕಾಗಿ ಬಂದಿದ್ದೇನೆ. ಆವಾಗ ತುಂಬ ಸಂತೋಷ ಆಯಿತು ಆಕೆ. ಶ್ರೀನಿವಾಸ ಹೇಗೆ ಹೋಗಲಿ ಹೇಳು. ಆವಾಗ ಹೇಳ್ತಾ ಇದ್ದಾರೆ ವಿಶೇಷವಾಗಿ, ಹಾಂ ಅಮ್ಮ ಇದೇ ಅಸ್ಮಾದೇವ ವರಾನ್ ಮಾರ್ಗ, ಅದು ಎರಡು ಮಾರ್ಗ, ಚಂದ್ರಗಿರಿಯಿಂದ ಬರುವ ಮಾರ್ಗ, ಒಂದು ಕಪಿಲತೀರ್ಥದ ಮೇಲೆ ಹೋಗುವ ಮಾರ್ಗ. ಈ ಕಪಿಲತೀರ್ಥದ ಮೇಲೆ ಹೋಗುವ ಮಾರ್ಗ ಏನಿದೆಯಲ್ಲಮ್ಮ, ಇದರ ಮೇಲೆ ಹೋಗು, ಕಪಿಲತೀರ್ಥಕ್ಕೆ ಹೋಗು, ಅಲ್ಲಿ ಸ್ನಾನ ಮಾಡು, ನಂಗೋಸ್ಕರ ಸ್ನಾನ ಮಾಡು, ನನಗೆ ಮದುವೆ ಆಗಲಿ ಅಂತ ಕಪಿಲೇಶ್ವರನ ಕೇಳು. ಪದ್ಮತೀರ್ಥಕ್ಕೆ ಹೋಗಿ ಸ್ನಾನ ಮಾಡು, ನರನಾರಾಯಣ ಇರ್ತಾರಲ್ಲಿ, ಅಂದರೆ ವಿಶೇಷವಾಗಿ ಕೃಷ್ಣ ರಾಮರಿದ್ದಾರೆ, ಅವರಿಗೆ ವಿಶೇಷವಾಗಿ ಆ ಪುಷ್ಪಗಳಿಂದ ಪೂಜೆ ಮಾಡಿ ನನಗೆ ಮದುವೆ ಆಗಲಿ ಅಂತ ಕೇಳಿಕೊ. ನಂತರ ಸುವರ್ಣ ಮುಖರ್ಜಿ ನದಿಯನ್ನು ದಾಟು ಅಗಸ್ತ್ಯಶ್ವರ ಆಶ್ರಮ ಬರುತ್ತೆ, ನಿನ್ನ ಇಚ್ಛೆ ಹೇಗೆ ಬೇಕಾದರೂ ಹೋಗು. ಹಾಗೆ ಆಕೆ ಬರ್ತಾ ಇದ್ದಾಳೆ. ಬಂದಾಗ ವಿಶೇಷವಾಗಿ ಅಗಸ್ತ್ಯರಾಶ್ರಮದಲ್ಲಿ ಅಗಸ್ತ್ಯಶ್ವರ ಅಭಿಷೇಕಕ್ಕಾಗಿ ಪದ್ಮಾವತಿ ದೇವಿಯ ಸಖಿಯರೆಲ್ಲರಲ್ಲಿಗೆ ಬರ್ತಾ ಇದ್ದಾರೆ. ಆವಾಗ ವಿಶೇಷವಾಗಿರತಕ್ಕಂಥ ಅವರೆಲ್ಲರನ್ನ ಕೇಳ್ತಾ ಇದ್ದಾರೆ, ಯಾರು ನೀವೆಲ್ಲ? ಆ ಕನ್ಯಕೆಯರು ಹೇಳ್ತಾ ಇದ್ದಾರೆ, ವಯಂ ಆಕಾಶರಾಜಸ್ಸು ಸನ್ನಿಧಾನಗತ ಸದಾ, ನಾವೆಲ್ಲ ಆಕಾಶರಾಜನ ಸನ್ನಿಧಾನದಿಂದ ಬಂದವರು. ನಿನ್ನೆ ಒಬ್ಬ ಯಾರು ಕುದುರೆ ಮೇಲೆ ಮನ್ಮಥಾಕೃತಿ ಬಂದಿದ್ದ, ಅವನನ್ನು ನೋಡಿದ ಕೂಡಲೇ ಈಕೆ ಜ್ವರತಾಪದಿಂದ ಮೂರ್ಛಿತಳಾಗಿದ್ದಾಳೆ, ಅದರ ಶಾಂತಿಗಾಗಿ ಬೃಹಸ್ಪತಿ ಆಚಾರ್ಯರು ಬಂದರು, ಹೇಳಿದರು ಅಗಸ್ತ್ಯೇಶ್ವರ ಅಭಿಷೇಕ, ಅದಕ್ಕೆ ನಾವು ಬಂದಿವಿ, ಇಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೀವಿ. ಅವಾಗ ಹೇಳ್ತಾ ಇದ್ದಾರೆ, ಆ ಕಿರಾತ ರೂಪಿ ಯಾರು ಹೇಳಿ ಅಂತ ಹೇಳಿದಾಗ, ನಾವು ಹೂವು ತರಲಿಕ್ಕೆ ನಮ್ಮ ಯುವರಾಣಿ ಜೊತೆಗೆ ಹೋಗಿದ್ದೆವು, ಅಲ್ಲಿ ಯಾರೋ ಒಬ್ಬ ವಿಚಿತ್ರವಾದ ಕುದುರೆ ಮೇಲೆ ಬಂದಿದ್ದ. ನಂತರ ತುಂಬ ಕಲಹ ಆಯಿತು, ಕಲ್ಲು ಹಾಕಿ ಹೊಡೆದು ಕುದುರೆ ಬಿದ್ದೋಯಿತು, ಹೊರಟು ಹೋದ. ಆವಾಗ ಆತ ಹೋದ ಕೂಡಲೇ ಈಕೆ ಬಿದ್ದು ಹೋದ್ಲು. ನಾವೆಲ್ಲ ವಿಶೇಷವಾಗಿ ಈಕೆನ ಕರ್ಕೊಂಡು ಹೋದ್ವಿ ಯಾನದಲ್ಲಿ. ಆವಾಗ ರಾಜ ತುಂಬ ದುಃಖಪಟ್ಟ. ಆವಾಗ ತನ್ನ ಮಗನನ್ನ ಕಳಿಸಿಕೊಟ್ಟರೆ ಬೃಹಸ್ಪತಿ ಆಚಾರ್ಯರು ಬಂದರು. ಬೃಹಸ್ಪತಿ ಆಚಾರ್ಯರು ಹೇಳಿದರು, ನಿಮ್ಮ ಮಗಳು ಪುಷ್ಪಗಳಿಗಾಗಿ ಹೋದವಳು ಪುರುಷ ದರ್ಶನದಿಂದ ಭೀತಳಾಗಿದ್ದಾಳೆ, ಅದಕ್ಕೆ ಶಾಂತಿ ಇಷ್ಟೇ, ಅಗಸ್ತ್ಯೇಶ್ವರನಿಗೆ ಅಭಿಷೇಕ ಮಾಡಿಸಿ ಅಂದದ್ದಕ್ಕೆ ನಾವೆಲ್ಲ ಬಂದಿರ್ತೇವೆ. ಆವಾಗ ವಿಶೇಷವಾಗಿ ಬಕುಲಾದೇವಿನ ಕೇಳ್ತಾ ಇದ್ದಾರೆ, ನೀವ್ಯಾರು? ಆವಾಗ ಹೇಳ್ತಾರೆ, ನನ್ನ ಹೆಸರು ಬಕುಲ. ಅದ್ ಹೇಳ್ತಾರೆ ಬಕುಲ ಅಂದ್ರೆ ಹೇಳ್ತಾ ಇದ್ದಾರೆ, ಹರೇ ಬಂ ಅಮೃತಂ ಯಸ್ಮಾತ್ ಕುಪದಂ ಚ ದದಾಶ್ರಯಂ ಲಾಲಯಾಮಿ ತದೋ ಮಾಂ ವೈ ಬಕುಲಾಂ ಅವಗಚ್ಚತ. ಹೇಳ್ತಾರೆ ಬ ಅಂದ್ರೆ ಅಮೃತ, ಕು ಅಂದ್ರೆ ಸ್ಥಾನ, ಲ ಅಂದ್ರೆ ಲಾಲಿಸುವವಳು, ಅಂದರೆ ವಿಶೇಷವಾಗಿ ಈಕೆ ಶ್ರೀಹರಿಯ ಮಾತು ದೇವರ ನಾಮವೆಂಬ ಅಮೃತವನ್ನ ಸದಾ ನನ್ನಲ್ಲಿಟ್ಟುಕೊಂಡು ಲಾಲನೆ ಮಾಡುತ್ತೀನಾದ್ದರಿಂದ ನನ್ನನ್ನು ಬಕುಲ ಅಂತಾರೆ. ಇನ್ನ ಮಾಲಾ ಅಂದ್ರೆ, ಮಾ ಅಂದ್ರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿ ನನ್ನನ್ನು ಸದಾ ಲಾಲನೆ ಮಾಡ್ತಾಳೆ. ಮಾಂ ಲಾಲಯತಿ ಇತ್ಯೇವಂ ಮಾಲಾಮಪ್ಯವಗಚ್ಚತ. ಈ ಮಾತುಗಳನ್ನು ಚೆನ್ನಾಗಿ ನೋಡಬೇಕು. ಮೊದಲಿಂದ ಬರುವಾಗ ಪದ್ಮಾವತಿ ಅಂದ್ರೆ ಯಾರು, ಲಕ್ಷ್ಮೀದೇವಿ ಏನೋ ಬೇರೇನೋ ಅಂದಾಗ, ಇಲ್ಲ ಲಕ್ಷ್ಮೀದೇವಿಯೇ ಆಕಿ ಅಂತ ಹೇಳುವಂಥ ಇದು ಒಂದು ವರ್ಗವಿದೆ. ಅವರು ಹೇಳೋದೇನು, ವೇದವತೀ ದೇವಿ ಅಂತ ಏನು ಹೋಗಿದ್ದಾಳಲ್ಲ, ಆಕೆ ರಾವಣಾಸುರನ ಸಂಹಾರಕ್ಕಾಗಿ ಲಕ್ಷ್ಮೀದೇವಿಯೇ ಹೋಗಿದ್ದು. ಲಕ್ಷ್ಮೀದೇವಿಯೇ ಅಲ್ಲಿದ್ದು, ಆಕೆಯೇ ಇಲ್ಲಿ ಬಂದದ್ದು. ಅವಾಗ ಸಂಶಯಗಳೆಲ್ಲ ಹಾಗೆ ಕೂತು ಬಿಡುತ್ತೆ. ಏನಂತ
ಲಕ್ಷ್ಮೀ ದೇವಿಯೇ ಅಲ್ಲಿ ರಾವಣಾಸುರನ ಸನ್ನಿಧಾನ ಅಂದರೆ ರಾವಣಾಸುರನ ಇರೋದಾದರೆ ರಾಮನ ಹೆಂಡತಿಯಾಗಿ ಸೀತೆ ಹೋಗದೇ ಇರಲಿಕ್ಕೆ ಕಾರಣವೇನು? ರಾಮನ ಹೆಂಡತಿಯಾಗಿ ಬಂದ ಲಕ್ಷ್ಮಿ, ಸೀತೆಯಾಗಿ ಬಂದ ಲಕ್ಷ್ಮಿ ಕೈಲಾಸಕ್ಕೆ ಹೋಗಿ ಕೂತ್ಲಾಕೆ, ನಂತರ ವೇದವತಿಯನ್ನ ಕಳಿಸಿಕೊಟ್ಟದ್ದು. ಹೌದು ತಾನೆ, ವೇದವತಿಯನ್ನ ಕಳಿಸಿಕೊಟ್ಟದ್ದು. ವೇದವತಿಯೇ ಲಕ್ಷ್ಮಿ ಅಂತಾದರೆ ಕೈಲಾಸದಲ್ಲಿದ್ದದ್ದು ಲಕ್ಷ್ಮಿಯೇ, ರಾವಣನ ಹತ್ರ ಇದ್ದದ್ದು ಲಕ್ಷ್ಮಿಯೇ ಅಂತಾದರೆ ಇನ್ನ ರಾಮದೇವರಿಂದ ಕೈಲಾಸದಲ್ಲಿ ಹೋಗಿ ಕೂಡಬೇಕಾದ ಅವಶ್ಯಕತೆ ಏನಿದೆ? ಆಚಾರ್ಯರು ನಿರ್ಣಯದಲ್ಲಿ ಕೊಟ್ಟದ್ದೇನು ಅಂದರೆ, ಲಕ್ಷ್ಮೀದೇವಿಯನ್ನ ರಾವಣಾಸುರ ಒಂದು ವೇಳೆ ಮುಟ್ಟಲಿಕ್ಕೆ ಬಂದರೆ ಸುಟ್ಟೋಗ್ತಾನವ, ಒಬ್ಬನೇ ಸುಟ್ಟೋಗ್ತಾನೆ, ಮಿಕ್ಕ ರಾಕ್ಷಸರೆಲ್ಲ ಉಳಿದು ಹೋಗ್ತಾರೆ. ಅದಕ್ಕೆ ಎಲ್ಲರನ್ನ ಸಂಹಾರ ಮಾಡಬೇಕಾದರೆ ಈಕೆಯನ್ನ ಮುಟ್ಲಿಕ್ಕೆ ಅವನು ಬರಬಾರದು. ಅದಕ್ಕೇನು ಮಾಡಿದರು ಅಂದರೆ, ಮೊದಲೇ ಲಕ್ಷ್ಮೀದೇವಿಯನ್ನ ಎಲ್ಲಿಗೆ ಕೈಲಾಸಕ್ಕೆ ಕಳಿಸಿಕೊಟ್ರು. ಸರಿ, ಈಗ ವಿಶೇಷವಾಗಿ ರಾವಣಾಸುರ ಕರ್ಕೊಂಡು ಹೋಗಿದ್ದು ಯಾರನ್ನ? ಅವಾಗ ಹೇಳ್ತಾ ಇದ್ದಾರೆ, ಒಂದು ಸೀತೆಯಲ್ಲ, ಸೀತೆಯ ಆಕೃತಿ. ಆ ಆಕೃತಿಯಲ್ಲಿ ಇಂದ್ರದೇವರು ಪ್ರವೇಶ ಮಾಡಿದರು, ಸೀತೆಯಂತೆ ಚೇಷ್ಟೆ ಮಾಡುವಂತೆ ಮಾಡಿದರು ಅಂತೆಲ್ಲ ಬರುತ್ತಲ್ಲಿ. ಅಂತ ಕಾಲಕ್ಕೆ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಬರ್ತಾರೆ, ಶ್ರೀನಿವಾಸ ದೇವರ ಮಾತು ಬಹಳ ಚೆನ್ನಾಗಿ ಬರ್ತಾ ಇದೆ. ಸೀತೆಯನ್ನ ಕರ್ಕೊಂಡು ಹೋಗ್ಲಿಕ್ಕೆ ಹೊರಟಿರ್ತಾರೆ ರಾವಣಾಸುರ. ಸೀತೆಯನ್ನ ಲೋಕಭರ್ತು ಸತಿ ಭರತ್ವ ಲಂಕಾಂ ಗಂತು ಅಮರ್ತದ. ವಿಶೇಷವಾಗಿ ಸೀತೆಯನ್ನ ಕರ್ಕೊಂಡು ಹೋಗ್ತಾ ಇದ್ದಾರಂತೆ. ಅಂತಹ ಕಾಲಕ್ಕೆ ಅಗ್ನಿದೇವರು ಬರ್ತಾ ಇದ್ದಾರೆ. ಅಗ್ನಿದೇವರು ಹೇಳ್ತಾ ಇದ್ದಾರೆ, ಹೇ ರಾವಣ, ಆಕೆ ಸೀತೆಯಲ್ಲ, ನನ್ನತ್ರ ಇರೋದು ಸೀತೆ, ನನ್ನತ್ರ ಇರೋದು ಸೀತ. ಆದ್ದರಿಂದ ಆಕೆ ಆಕೆ ವಿಪ್ರಭಾರಿಯ ಹೇಳ್ತಾ ಇದ್ದಾರೆ. ಪ್ರಿಯೋಸಿ ಮಾಗಮೋ ವಿಪ್ರಪತ್ನ್ಯಾಂ ಸೀತಾ ಭ್ರಮಂ ಮೃತ. ಹೇಳ್ತಾ ಇದ್ದಾರೆ, ನೀನು ಬರ್ತೀಯಂತ ಭಯದಿಂದ ರಾಘವ ತ್ವದ್ಭಯಾತ್ ರಕ್ಷನ್ ಜಾನಕೀಂ ಮಮ ಸನ್ನಿಧೌ ಸಂಸ್ಥಾಪ್ಯ. ಜಾನಕಿಯನ್ನ ನನ್ನ ಹತ್ರಿಟ್ಟಿದ್ದಾರೆ ಮತ್ತು ರಾಮನ ಹತ್ರ ಇದ್ದಿದ್ದಾರೆ ಅಂದರೆ ವಿಪ್ರಭಾರ್ಯ ಸುರೇಶ್ವರ, ಇವಳು ವಿಪ್ರಭಾರ್ಯ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ, ತಮ್ಮ ಹತ್ತಿರ ಇರತಕ್ಕಂಥ ಸ್ವಾಹಾಯಾಮ್ ಸನ್ನಿವೇಶ್ಯಾಥ ಆ ಸೀತೆಯನ್ನ ಕರಕೊಂಡು ತಮ್ಮ ಹತ್ತಿರ ಇಟ್ಟುಕೊಂಡು ವೇದವತಿಯನ್ನ ಕಳಿಸಿದರು. ಆ ವೇದವತಿ ಯಾರು ಹೇಳ್ತಾ ಇದ್ದಾರೆ, ಪ್ರಾಗ್ ರಾವಣಾಪಚಾರೇಣ ಪ್ರತಿಷ್ಠುತ್ಯ ಚ ತದ್ವಧಂ. ಹಿಂದೆ ರಾವಣ ಬಂದು ಈಕೆನ ಮುಟ್ಟಲಿಕ್ಕೆ ಬಂದಾಗ ತಾನು ಅಗ್ನಿಪ್ರವೇಶ ಮಾಡಿ ಅವನನ್ನು ಕೊಲ್ಲಲಿಕ್ಕೆ, ಅವನ ಸಂಹಾರಕ್ಕೆ ನಾನೇ ಕಾರಣ ಆಗಬೇಕು ಅಂತ ಅಗ್ನಿಯಲ್ಲಿ ಪ್ರವೇಶ ಮಾಡಿದ್ದು. ಅವಾಗಿಂದ ಅಗ್ನಿ ಹತ್ರೇ ಇದ್ದಾರಾಕೆ. ಅವಾಗ ರಾವಣನ ಹತ್ರ ಈಕೆನ ಕರ್ಕೊಂಡು ಹೋಗ್ಬೇಕಪ್ಪ, ಅಲ್ಲ ಆಕೆ ಬೇರೆ ಅಲ್ವಾ, ಸೀತೆ ಅಂತ ಹೇಗೆ ನೋಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಅಗ್ನಿದೇವರು ಏನು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಆಕೆಯನ್ನ ಹೇಳ್ತಾ ಇದ್ದಾರೆ, ಈ ಯಾರು ವೇದವತೀ ದೇವಿ, ಆಕೆ ಅಗ್ನಿದೇವರ ಸನ್ನಿಧಾನದಲ್ಲಿದ್ದಲ್ಲ, ಆಕೆ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಅಗ್ನಿದೇವರು ಏನು ಮಾಡಿದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಾಗ್ ರಾವಣಾಪಚಾರೇಣ ಪ್ರತಿಶ್ರುತ್ಯ ತದ್ವಧಂ. ರಾವಣನ ಅಪಚಾರದಿಂದ ಅವನ ಸಾವಿಗೆ ಕಾರಣ ಆಗ್ತೇನೆ ಅಂತ ಅಗ್ನಿಯಲ್ಲಿ ಪ್ರವೇಶ ಮಾಡಿದವಳು ಅಲ್ಲೇ ಇದ್ಲು. ಹಾ, ಇಲ್ಲಿ ಹೇಳ್ತಾ ಇದ್ದಾರೆ ಸೀತಾಕೃತಿ. ಅದಕ್ಕೆ ಅಗ್ನಿದೇವರು ಏನು ಮಾಡಿದ್ರು, ಮೇಷವಾಹನ ಅಗ್ನಿದೇವರು ತಾಂ ಆಕೆಯನ್ನ ಸೀತಾಕೃತಿ ಧರಾಂ ಕೃತ್ವ ಮಾಯಯ, ಆಕೆಯ ಆಕಾರವನ್ನ ಸೀತೆಯ ಆಕಾರ ಬರುವಂತೆ ಮಾಡಿದರು. ಆಕೆಗೆ ಸೀತೆಯ ಆಕಾರ ಬರುವಂತೆ ಮಾಡಿದರು. ನೋಡಿ ಮಾತುಗಳು, ಮೇಷವಾಹನ ಮಾಯಯ ಸೀತಾಕೃತಿ ಧರಾಂ ಕೃತ್ವ. ನಂತರ ರಾವಣಿಂದ ಕಳಿಸಿದರು. ಆ ರಾವಣ ಏನು ಮಾಡಿದ ನೋಡಿ ಮಾತುಗಳು. ಆ ರಾವಣ ಏನು ಮಾಡಿದ, ಆಕೆಯನ್ನು ಕರ್ಕೊಂಡು ಹೋದ. ಎಲ್ಲಿ ಕರ್ಕೊಂಡು ಹೋದ? ಶಿಂಶುಪಾ ವೃಕ್ಷ ಮೂಲತಃ ಸ್ಥಾಪ್ಯ, ಶಿಂಶುಪಾ ವೃಕ್ಷ ಮೂಲದಲ್ಲಿ ಸ್ಥಾಪನೆ ಮಾಡಿದ. ಆಕೆ ಯಾರು ಅಂತ ಹೇಳ್ತಾರೆ, ಸೀತಾಕೃತಿಂ, ಆಕೃತಿ ಶಬ್ದ ಇದೇ ಆಚಾರ ಬಳಸ್ತಾರೆ. ಸೀತಾಕೃತಿಯನ್ನ ಅಲ್ಲಿಟ್ಟ. ಹೇಗೆ? ಇಂದ್ರಾವಿಷ್ಟಾಂಸ ರಾಕ್ಷಸ ಅಂತ ಹೇಳ್ತಾ ಇದ್ದಾರೆ. ಇಂದ್ರದೇವರು ಒಳಗೆ ಆವಿಷ್ಟರಾಗಿದ್ದಾರಂತೆ. ಅಂಥ ಸೀತಾಕೃತಿಯನ್ನ ಇಟ್ಟರು ಸೀತೆ ಅಲ್ಲ ಅಂದ್ರು. ಸರಿ, ಅಲ್ಲಿ ಮತ್ತೊಂದು ಪ್ರಶ್ನೆ, ಸೀತೆಯನ್ನ ಯಾಕಿಡಬಾರದು? ಅಂದರೆ ಸೀತೆಯನ್ನ ಮುಟ್ಟಿದ್ರೆ ಸುಟ್ಟೋಗ್ತಾನೆ, ಅದನ್ನು ಆಚಾರ ಹೇಳ್ತಾರೆ. ಇಲ್ಲಿ ಅನೇಕ ಸಂಶಯಗಳು ಬರುತ್ತೆ. ಹಾಗಾದರೆ ರಾವಣಾಸುರ ರಾಮಚಂದ್ರನಿಂದ ಒಬ್ಬ ಆಕೆಯನ್ನ ಕರಕೊಂಡು ಬರತಾ ಇದ್ದಾರೆ. ಆಕೆಯನ್ನ ತಾನು ಕರಕೊಂಡು ಬಂದು ಅಗ್ನಿದೇವರು ತಮ್ಮ ಹತ್ತಿರ ಇರುವ ಸೀತೆಯನ್ನ ಕಳಿಸಿಕೊಟ್ರು ಅಂತ ಈ ಮಾತಿನಿಂದ ಗೊತ್ತಾಯಿತು ಅಂತಿರಲ್ಲ. ಹಾಗಾದರೆ ರಾಮನಿಲ್ಲದಿರುವಾಗ ರಾಮನ ಆಶ್ರಮದಿಂದ ಯಾರನ್ನ ಕರಕೊಂಡು ಬಂದದ್ದು? ಆಚಾರ್ಯನು ಇವನು ಹೇಳ್ತಾ ಇದ್ದಾರೆ, ಆಕೆಯನ್ನ ಸೆಳೆಯೋದೇನು, ಆಕೆಯನ್ನ ಮುಟ್ಲಿಕ್ಕೆ ಹೋದ್ರೆ ಸುಟ್ಟೋಗ್ತಾನವ ಅಂತ ಆಚಾರ್ಯ ಹೇಳ್ತಾರೆ. ಆ ಪ್ರಕಾರ ಆಚಾರ್ಯ ಹೇಳೋದೇನು, ಕೈಲಾಸದಲ್ಲಿ ಮೊದಲೇ ಇದ್ದಾಳೆ. ಹಾಗಾದರೆ ಇಲ್ಲಿ ಏನು ನಾವು ಸ್ಪಷ್ಟ ತಿಳ್ಕೋಬೇಕು, ಸೀತಾಕೃತಿ ಅಂತ ಏನು ಮಾಡಿದ್ದಾರಲ್ವ, ಸೀತೆಯ ಆಕೃತಿ ಅಂತ, ಅದು ಮೊದಲೇ ಮಾಡಿ ರಾಮದೇವರ ಪಕ್ಕದಲ್ಲಿ ಆಕೃತಿಯನ್ನ ಇಟ್ಟಿದ್ರು. ಆ ಆಕೃತಿಯನ್ನೇ ಸೀತೆಯ ಆಕೃತಿ ಅಂದರೇನು, ಅದರಲ್ಲಿ ವಿಶೇಷವಾದಂತಹ ಆಕೃತಿಯನ್ನೇ ಮಾಡಿ ಇಂದ್ರದೇವರು ಆವಿಷ್ಟರಾಗಿದ್ದರಲ್ಲ, ಇಂದ್ರದೇವರು ಚಲನ ವಲನ ಕೊಡತಾ ಇದ್ರು. ನೋಡಿ ಚೆನ್ನಾಗಿದೆ, ಇಂದ್ರದೇವರು ಆಕೃತಿ ಅಂದ್ರೆ ಶರೀರ, ಅದರೊಳಗೆ ಇಂದ್ರದೇವರು ಇದ್ರು, ಸೀತಾದೇವಿಯಂತೆ ಕಾಣುವಂತೆ ಮಾಡಿ ಚಲನ ವಲನ ಅವರು ಕೊಡ್ತಾ ಇದ್ರು. ಇದು ಸೀತಾಕೃತಿ ಮಾತಿನ ಅರ್ಥ. ಈ ಸೀತಾಕೃತಿ ಅಂದರೆ ಶರೀರ, ಹೌದು, ಅದರಲ್ಲಿ ಜೀವ ಯಾವುದಿತ್ತು, ಸೀತಾದೇವಿಯೋ ಅಥವಾ ಇನ್ಯಾರು? ಇನ್ಯಾರು ಇದ್ದಿಲ್ಲ. ಅದಕ್ಕೆ ಹೇಳ್ತಾರೆ ಸೀತಾಕೃತಿ ಶಬ್ದಕ್ಕದು. ಹೇಗೆ ದೇವತೆಗಳು ಶರೀರಗಳನ್ನು ಸೃಷ್ಟಿ ಮಾಡ್ತಾರೆ, ಶರೀರ ಸೃಷ್ಟಿ ಮಾಡಿದರು. ಹೇಗಿತ್ತದು ಅಂದರೆ ಸೀತಾದೇವಿಯಂತೆಯೇ ಶರೀರ, ಅದರೊಳಗೆ ಯಾರಿದ್ರು, ಇಂದ್ರದೇವರಿದ್ರು, ಪ್ರಧಾನವಾಗಿ ಕೂತ್ಕೊಂಡಿದ್ರು. ಸೀತಾದೇವಿ ಹೇಗೆ ಚಲನವಲನ ಮಾಡಬೇಕು ಹಾಗೆ ಅವರು ಮಾಡ್ತಾ ಇದ್ರು. ಪ್ರಧಾನ ಸೀತಾದೇವಿ ಎಲ್ಲಿದ್ಲು, ವಿಶೇಷವಾಗಿ ಕೈಲಾಸದಲ್ಲಿದ್ಲು, ಹೌದಾ? ಇಷ್ಟು ಸೆಟಪ್ ಆಯಿತು. ಈ ಪ್ರತಿಮೆಯನ್ನ ರಾವಣಾಸುರ ಕರ್ಕೊಂಡು ಹೋಗುವಾಗ ವಿಶೇಷವಾಗಿ ಅಗ್ನಿದೇವರು ಬಂದರು. ಏನು, ಬರೇ ಶರೀರ, ಅದರೊಳಗೆ ಇಂದ್ರದೇವರು ಇದ್ದದ್ದು ಹೋದರೆ ಲಾಭವಿಲ್ಲ, ವೇದವತಿ ದೇವಿ ಸಂಕಲ್ಪ ಮಾಡಿಕೊಂಡು ಕೂತಿದ್ದಾಳೆ ಅವನ ಸಂಹಾರಕ್ಕಾಗಿ, ನಾನು ಕಾರಣ ಆಗಬೇಕು ಅಂತ. ಅದಕ್ಕೆ ಈಗ ಈಕೆಯನ್ನು ಕಳಿಸಿಕೊಡಬೇಕು. ಅದಕ್ಕೆ ಅಗ್ನಿದೇವರು ಏನು ಮಾಡಿದರು, ಅಲ್ಲಿ ಪ್ರತಿಮೆ ಇದೆ, ವಿಶೇಷವಾದ ಪ್ರತಿಮೆ ಆಕೃತಿ, ಅಲ್ಲಿ ಇಂದ್ರದೇವರ ಆವೇಶವಿದೆ, ಆ ಪ್ರತಿಮೆಯನ್ನ ಕರಕೊಂಡು ಬಂದಂತೆ ಮಾಡಿದ್ರು, ಈಕೆಯನ್ನ ಸೀತಾಕೃತಿ ಬರುವಂತೆ ಮಾಡಿ ಕಳಿಸ್ತಾ ಇದ್ದಾರಲ್ಲ ವೇದವತಿಯನ್ನ, ಆ ಕಳಿಸುವಾಗಲೇನೆ ಆ ಸೀತೆಯನ್ನ ಕರಕೊಂಡು ಬಂದ್ರಲ್ಲ, ಈಕೆಯನ್ನ ಕಳಿಸಿದ್ರಲ್ಲ, ಕರ್ಕೊಂಡು ಬರುವಾಗಲೇನೆ ಆ ಪ್ರತಿಮ ಸೀತಾಕೃತಿ, ಇಂದ್ರದೇವರ ಆಕೃತಿ, ಇಂದ್ರದೇವರು ಇರತಕ್ಕಂತಹ ಆಕೃತಿ ವೇದವತಿಯಲ್ಲಿ ಸೇರಿತು. ಅಂದರೆ ಅರ್ಥ ಏನು ಅಂದರೆ, ಈಕೆದು ವೇದವತಿದು ಒಳಗೆ ಜೀವ ಬೇರೆ, ಶರೀರ ಪಾಂಚಭೌತಿಕ ಶರೀರ ವೇದವತಿದು, ಇಲ್ಲೂ ಪಾಂಚಭೌತಿಕ ಶರೀರ, ಇಂದ್ರದೇವರು ಪ್ರವಿಷ್ಟರಾಗಿದ್ರು. ಈ ಪಾಂಚಭೌತಿಕ ಶರೀರ ಎರಡೂ ಒಂದಾಗಿ ಇಂದ್ರದೇವರು ಒಳಗೆ ಬಂದು ಕೂತರು, ವೇದವತಿ ದೇವಿಯೂ ಇದ್ಲು. ಹೌದಾ, ಮತ್ತೆ ಇಂದ್ರದೇವರು ಯಾಕೆ? ಅದಕ್ಕೆ ಹೇಳ್ತಾ ಇದ್ದಾರೆ, ವೇದವತಿ ದೇವಿಗೆ ಸೀತಾದೇವಿಯ ಚಲನವಲನಗಳು ಬರಲ್ಲ. ಅದಕ್ಕೆ ಇಂದ್ರದೇವರಿಗೆ ಗೊತ್ತಿತ್ತು, ಸೀತಾದೇವಿಯಂತೆ ಚಲನವರ್ಣ ಬರುವಂತೆ ಇಂದ್ರದೇವರು ಮಾಡ್ತಿದ್ರು. ಅದಕ್ಕೆ ಇಂದ್ರಾವಿಷ್ಟಾಂ ಅಂದರು. ಅಂಥ ಪ್ರತಿಮೆಯನ್ನ ವಿಶೇಷವಾಗಿ ರಾವಣ ನೋಡುವಾಗಲೇನೆ ರಾವಣಿಗೆ ಗೊತ್ತಾಗದೆ ಇಷ್ಟೆಲ್ಲ ನಡೆಯಿತು. ಆ ಆಕೆಯನ್ನು ಅಲ್ಲಿಟ್ಟಾಗ ಅಲ್ಲಿ ಏನೇನಿತ್ತು ಅಂದರೆ, ಆಕೃತಿ, ವೇದವತಿ ದೇವಿ, ಒಳಗೆ ಇಂದ್ರದೇವರು, ಜೊತೆಗೆ ಇನ್ನೊಂದಿತ್ತು. ಏನದು ಅಂದರೆ, ಸೀತಾದೇವಿಯೇ ಸೂಕ್ಷ್ಮ ರೂಪದಿಂದ ಶರೀರದಲ್ಲಿದ್ದು, ಅಂದರೆ ಶರೀರ ಸ್ಪರ್ಶ ಆಕೆಯನ್ನು ಮುಟ್ಟಿದಂಗೆ ಆಗಲ್ಲ. ಕರ್ಕೊಂಡು ಹೋಗುವಾಗಲ್ಲ, ಆಕೆ ವಿಶೇಷವಾಗಿ ಅದರಲ್ಲಿ ಒಂದು ಚಿಕ್ಕ ರೂಪದಿಂದ ಇದ್ದು, ಎಲ್ಲಿ ಹೇಳ್ತಾರೆ ಸೀತಾದೇವಿಗೆ ರಾಮದೇವರಿಗೆ ಮಾತ್ರ ಗೊತ್ತಿರುವ ಕಥಾ ಯಾವುದು ಅಂದರೆ, ಈ ಕಾಗೆ ಬಂದು ಚುಚ್ಚೋ ಕಥ, ಇಂದ್ರನ ಮಗನಾಗಿರ್ತಕ್ಕಂಥ ಜಯಂತ. ಮತ್ತೆ ಆ ಕಥ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಹೇಳಿದರು, ಆ ಕಥೆಯನ್ನ ನೆನಪು ಮಾಡಲಿಕ್ಕೆ, ಆಭರಣಗಳನ್ನು ನೆನಪು ಮಾಡಿಕೊಡಲಿಕ್ಕೆ ವಿಶೇಷವಾಗಿ ಸೀತಾದೇವಿಯ ಸನ್ನಿಧಾನವಿತ್ತು ಅಂತಿಷ್ಟು ಹೇಳ್ತಾರೆ. ಸನ್ನಿಧಾನ ಇದ್ದರೆ ಸೀತಾದೇವಿ ಇರ್ಬೋದಲ್ಲ ಅಂದರೆ, ಹಾಗಲ್ಲ. ಅವನು ಮುಟ್ಟಿದಾಗ ಸೀತಾದೇವಿಯನ್ನ ಮುಟ್ಟೋದು ಬೇರೆ, ಈ ಶರೀರದಲ್ಲಿ ಸೀತಾದೇವಿ ಎಲ್ಲೋ ಇದ್ದರೆ ಆ ಶರೀರವನ್ನು ಮುಟ್ಟೋದು ಬೇರೆ. ಸೀತಾದೇವಿಯನ್ನೇ ಮುಟ್ಲಿಕ್ಕೆ ಬಂದು ಸುಟ್ಟು ಹೋಗ್ತಾನೆ. ಇವಾಗ ನೋಡಿ, ಸೀತಾದೇವಿಯನ್ನ ಮುಟ್ಟಿದರೆ ಅವನು ಸುಟ್ಟು ಹೋಗ್ತಾನೆ. ನಮ್ಮಲ್ಲೂ ಸೀತಾದೇವಿ ಇದ್ದಾಳೆ, ಹೌದೋ ಅಲ್ವೋ? ನಮ್ಮನ್ನ ಮುಟ್ಟಿದರೆ ಅವನು ಸುಟ್ಟು ಹೋಗ್ತಾನ? ಸುಡಲ್ಲ. ಅದಕ್ಕೆ ಸೀತಾದೇವಿಯನ್ನ ಮುಟ್ಟಿದಂತಾಯ್ತಾ? ಅಲ್ಲ, ನಮ್ಮನ್ನ ಮುಟ್ಟಿದಂತಾಯ್ತು. ಹಾಗೆ ಅವನು ಮುಟ್ಟಿ ಕರ್ಕೊಂಡು ಹೋಗಿದ್ದು ಆ ಪ್ರತಿಮೆಯನ್ನ. ಒಳಗೆ ಸೀತಾದೇವಿ ವ್ಯವಹಾರಕ್ಕಾಗಿ ಸೂಕ್ಷ್ಮ ರೂಪದಿಂದಿದ್ಲು, ಆದ್ರಿಂದ ಸೀತಾದೇವಿಗೆ ದೋಷವಿಲ್ಲ. ಅಷ್ಟೇ ಅಲ್ಲ, ಅವನು ಸತ್ತಿಲ್ಲ. ಇಷ್ಟು ವ್ಯವಹಾರ ಅಲ್ಲಿ ನಡೆದದ್ದು. ನಂತರ ಅಗ್ನಿಪ್ರವೇಶ ಮಾಡಿದಾಗ ವಿಶೇಷವಾಗಿ ಕೈಲಾಸದಿಂದ ಸೀತಾದೇವಿ ಬಂದ್ಲು, ಈಕೆ ವೇದವತಿ ದೇವಿ ಬಂದ್ಲು. ಆವಾಗ ಸೀತಾದೇವಿ ಹೇಳಿದ್ದಕ್ಕೆ, ನಾನು ಮುಂದಿನ ಕಲಿಯುಗದಲ್ಲಿ ಈಕೆಯನ್ನು ಸ್ವೀಕಾರ ಮಾಡುತ್ತೇನೆ. ಅದಕ್ಕೆ ಇಲ್ಲಿ ಶಬ್ದಗಳು ನೋಡಿ, ಶ್ರೀನಿವಾಸನ ಬಾಯಿಂದ ಬಂದದ್ದು. ಹಾಗಾದರೆ ಇಲ್ಲಿ ಪದ್ಮಾವತಿ ಅಂದರೆ ಯಾರು? ವೇದವತಿ ಮಾತ್ರನ ಅಂದರೆ ನೋಡಿ, ಒಂದು ಸೂತ್ರ ಎಲ್ಲೇ ಆಗಲಿ, ರಮಾದೇವಿಗಿಂತ ಬೇರೆಯವರನ್ನ ಶ್ರೀನಿವಾಸ ಸ್ವೀಕಾರ ಮಾಡಬೇಕಾದರೆ ಅಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನ ಇರಲೇಬೇಕು. ಎಷ್ಟು ಸನ್ನಿಧಾನ ಇತ್ತು ಈಕೆಯಲ್ಲಿ ಅಂದರೆ, ರಮಾ ಸಮಾಂ. ಇಲ್ಲಿ ನೋಡಿ, ನನ್ನ ಮಾತಲ್ಲ, ಯಾರು? ಶ್ರೀನಿವಾಸ ಇಲ್ಲೇ ಹೇಳಿದ್ದು. ಏನು ಹೇಳ್ತಾ ಇದ್ದಾನೆ ಶ್ರೀನಿವಾಸ? ಹೇಳ್ತಾ ಇದ್ದಾರೆ, ಅಮ್ಮ ಪೂರ್ಣೇಂದು ವದನಾಂ ಶ್ಯಾಮಾಂ ನೀಲಮಾಣಿಕ್ಯ ವಿಗ್ರಹಾಂ. ವಿಶೇಷವಾಗಿರತಕ್ಕಂಥ ನೀಲಮಾಣಿಕ್ಯ ಮಣಿಯಂತಿದ್ದಾಳೆ ನೋಡಿ, ರಮಾಂ ಇಮಾಂ ಕನ್ಯಾಂ ಅಂದಿಲ್ಲ. ಈಕೆ ರಮಾ, ಈಕೆಯನ್ನ ಘಟನೆ ಮಾಡೋದಿಲ್ಲ. ರಮಾ ಸಮಾಂ ಇಮಾಂ ಕನ್ಯಾಂ, ರಮಾದೇವಿಗೆ ಸಮಾನಳು ಅಂದರು. ಇದೇನಿದು? ನಿಮ್ಮನ್ನ ಯಾರಾದರೂ ಹೊಗಳಬೇಕಾದರೆ ನೀವು ನಿಮಗೆ ಸಮಾನರು ಅಂತ ಹೇಳೋದಾಗುತ್ತ? ಇನ್ನೊಬ್ಬರಿದ್ದರೆ, ನಿಮಗಿಂತ ಬೇರೊಬ್ಬರಿದ್ದರೆ ಅವರಿಗೆ ಹೇಳಿದರೆ ಇವರಿಗೆ ಸಮಾನ ನೀವು ಅಂದರೆ ಹೆಚ್ಚಳಿಕೆ ಬಂದಂತಾಗುತ್ತೆ. ನಿಮ್ಮನ್ನೇ ಹಿಡ್ಕೊಂಡು ನೀವು ನಿಮಗೆ ಸಮಾನ ಅಂದರೆ ನಿಮ್ಮ ಸರಿ ತಲೆ ಇದೆಯಾ ಅಂತ ಕೇಳ್ತೀವಿ, ಹೌದಲ್ವೋ? ನಿಮ್ಮ ತಲೆ ಸರಿಗಿದೆಯಾ ಅಂತ ಕೇಳ್ತೀವಿ, ಹೌದಲ್ವೋ? ಆದ್ದರಿಂದ ಇಲ್ಲಿ ರಮಾ ಸಮಾಂ ಅಂದರೆ ಅರ್ಥ ಏನು? ಈಕೆ ರಮಾ ಅಲ್ಲ, ಆಕೆಯಲ್ಲಿ ಸನ್ನಿಧಾನ ಎಷ್ಟಿದೆ ಅಷ್ಟು ಪೂರ್ಣ ಸನ್ನಿಧಾನ ಇದೆ ಅಂತ ಶ್ರೀನಿವಾಸನ ಬಾಯಿಯಿಂದ ಬರತಕ್ಕಂಥ ಶಬ್ದ ರಮಾ ಸಮಾಂ ಅಂತ. ಆದ್ದರಿಂದ ನಾವಲ್ಲಿಗೆ ಹೋದಾಗ ವೇದವತಿ ದೇವಿ ಅಲ್ಲಿದ್ದಾರೆ. ವೇದವತಿ ದೇವಿಗೆ ನಮಸ್ಕಾರ. ಹೇಗೆ? ಲಕ್ಷ್ಮೀದೇವಿ ಅಲ್ಲದ ಬೇರೆ ಆದ ಭೂದೇವಿ ಶನೇಶ್ಚರರ ಶನೇಶ್ಚರ ದೇವರ ಸಮಾನ ಕಕ್ಷಾದಲ್ಲಿ ಬರತಕ್ಕಂಥ ಭೂದೇವಿ ವರಾಹ ದೇವರ ಪತ್ನಿ ಹೇಗೋ, ಆಕೆ ಒಳಗೆ ಭೂನಾಮಕಳಾದ ಲಕ್ಷ್ಮೀ ದೇವಿ ಇದ್ದಾಳೆ ಹೇಗೋ, ಹಾಗೆ ವೇದವತಿ ದೇವಿ ಇದ್ದಾಳಲ್ಲಿ. ಪದ್ಮಾವತಿ ಎಂದರೆ ಅಲ್ಲಿ ಲಕ್ಷ್ಮೀ ದೇವಿಯ ಪೂರ್ಣ ಸನ್ನಿಧಾನ. ಅದಕ್ಕೆ ಶ್ರೀನಿವಾಸ ಆಕೆಯನ್ನು ನೋಡಿ ಪ್ರಧಾನವಾಗಿ ರಮಾ ಸಮಾಂ ಅಂದರು. ಇನ್ನ ಬಹಳ ಕಡೆ ರಮಾ ಅಂತ ಬರ್ತದಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ, ಯೋಗ ದೊಡ್ಡವರು ಇದ್ದಾಗ ಚಿಕ್ಕವರನ್ನ ಬದಿಗಿಟ್ಟು ದೊಡ್ಡವರ ಜೊತೆಗೆ ವ್ಯವಹಾರ. ಹಾಗೆ ಆ ಶರೀರದಲ್ಲಿ ವೇದವತಿ ಇದ್ದರು, ವಿಶೇಷವಾಗಿ ಲಕ್ಷ್ಮೀದೇವಿ ಪ್ರಧಾನವಾಗಿದ್ದಾರಾದ್ದರಿಂದ ಲಕ್ಷ್ಮೀದೇವಿಯನ್ನೇ ಸಂಬೋಧನೆ ಮಾಡಿ ಅನೇಕ ಕಡೆ ಹೌದಾ ಎಂಥ ಲಕ್ಷ್ಮೀದೇವಪ್ಪ ಅಂತ ಹೇಳ್ತಾರೆ. ನಮ್ಮವರು ಬರ್ತಿರ್ತಾರೆ, ಹೆಣ್ಣು ಮಕ್ಕಳೆಲ್ಲ ಬರ್ತಿರ್ತಾರೆ, ಹೇ ಲಕ್ಷ್ಮೀದೇವಿ ಲಕ್ಷ್ಮೀದೇವಿಯ ಅಲ್ಲ, ಹೋಲಿಕೆ ಕೊಟ್ಟದ್ದು, ಚೂರೆಲ್ಲೋ ಹೋಲಿಕೆ ಇದೆ, ಅದಕ್ಕೆ ಲಕ್ಷ್ಮಿ ಅಂತ ಹೇಳಿದ್ದು. ಅದೇ ಥರ ಇಲ್ಲಿ ಈ ಒಂದು ವಿಚಾರ ಸರಿಯಾಗಿ ಅರ್ಥ ಆಗದಿದ್ದರೆ ಕೆಲವೊಬ್ಬರು ಏ ಲಕ್ಷ್ಮೀ ದೇವಿ ಅಂತ ಹೇಳೋದು, ಇನ್ನ ಕೆಲವರು ಏ ಅಲ್ಲರಿ ಬೇರೆ, ಈ ಎರಡೂ ಗುಂಪುಗಳ ಮಧ್ಯೆ ತಲೆ ಕೆಟ್ಟು ಹೋಗ್ಬಿಟ್ಟು ಅಯ್ಯಪ್ಪ ಯಾರಾದರೆ ನಂಗೆ ಅಂತ ನಮಸ್ಕಾರ ಮಾಡಿಕೊಂಡು ಹೋಗು ಬರಿಸಿ ಬರ್ತೀವಿ ನಾವು. ಅದಕ್ಕೆ ಸರಿಯಾಗಿ ವಿಶ್ಲೇಷಣೆ ಮಾಡಿದರೆ ಈ ಥರ ಅರ್ಥ, ಇಲ್ಲದಿದ್ದರೆ ಎಲ್ಲ ಸಂಶಯಗಳು ಹೆಗ್ಗಣಗಳಿಂದ ಬಂದ್ಬಿಡುತ್ತೆ. ಇಲ್ಲ ಈಕೆ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಅಂತ ನಾವು ಅಂದುಕೊಂಡರೆ ಅವಾಗೇನಾಗುತ್ತೆ, ಆಚಾರ್ಯರ ಪ್ರಕಾರ ಸೀತಾದೇವಿಯನ್ನ ಕೈಲಾಸದಲ್ಲಿಟ್ಟು ಸೀತಾ ಆಕೃತಿಯನ್ನು ಕಳಿಸಿದ್ದು ಅಂತ ಆಚಾರ್ಯರ ಮಾತೇನಿದೆ ಆ ಆಕೃತಿಯೇ ವೇದವತಿ ಹೌದಲ್ವೋ. ಆ ಆಕೃತಿಯೇ ವೇದವತಿ ಅಂದರೆ ಆ ಆಕೃತಿಯ ಲಕ್ಷ್ಮೀ ಅಂತ ಹೇಳಿದರೆ ಲಕ್ಷ್ಮಿಯನ್ನೇ ಅವನು ಕರಕೊಂಡು ಹೋಗಿ ಅಲ್ಲಿಟ್ಟ ಅಂತಾದರೆ ಏನ್ ಹೇಳ್ಬೇಕು ಅವಾಗ ಕ್ಲಿಯರ್ ಆಗಿ, ಲಕ್ಷ್ಮಿಯ ಒಂದು ರೂಪ ಸೀತೆ, ಆ ರೂಪ ಕರ್ಕೊಂಡು ಹೋಗಿಲ್ಲ, ಇನ್ನೊಂದು ಲಕ್ಷ್ಮಿ ರೂಪ ಕರ್ಕೊಂಡು ಹೋದ ಅಂದ್ರು. ಏನು ಪರ್ಪಸ್ ಅಲ್ಲಿ ಈ ರೂಪವನ್ನು ಬಚ್ಚಿಟ್ಟು ಆ ರೂಪದಿಂದ ಲಕ್ಷ್ಮೀ ದೇವಿ ಹೋಗೋದರಲ್ಲಿ ವಾಟ್ ಈಸ್ ದ ಪರ್ಪಸ್, ಅರ್ಥವೇ ಆಗಲ್ವಾ. ಅದಕ್ಕೆ ಇಲ್ಲಿ ಈ ತರ ಸರಿಯಾಗಿ ಶ್ರೀನಿವಾಸ ಕಲ್ಯಾಣ ಅದ್ಭುತವಾದ ಪರಿಷ್ಕಾರಗಳನ್ನ ಇಲ್ಲಿ ಕೊಡ್ತಾ ಹೋಗ್ತಾ ಇದ್ದಾರೆ. ಇನ್ನು ರಹಸ್ಯವನ್ನು ಹೊರಗಾಕಿದ್ರಲ್ಲಿ ಆಚಾರ್ಯರು ಹೇಳಿದ ಮಾತಿನಲ್ಲಿ ಅದ್ಭುತವಾಗಿರತಕ್ಕಂಥ ರಹಸ್ಯಗಳೇನಿವೆ ಅದನ್ನು ಹೊರಗಾಕಿದ್ರೆ ಏನು, ಸೀತಾದೇವಿ ಮೊದಲೇ ಕೈಲಾಸಕ್ಕೆ ಹೋಗಿದ್ಲು, ಅಲ್ಲಿ ಪ್ರತಿಮಾ ಇತ್ತು, ಆಕೃತಿ ಆಕೃತಿ ಅಂದ್ರೆ ಶರೀರ, ಆ ಶರೀರದಲ್ಲಿ ಇಂದ್ರದೇವರಿದ್ರು, ಅದನ್ನ ರಾವಣಾಸುರ ಹೊತ್ತುಕೊಂಡು ಹೋಗ್ತಾ ಇದ್ದ ಹೌದಲ್ವೋ, ಮತ್ತೆ ವೇದವತಿ ದೇವಿಯನ್ನು ಇಟ್ಟದ್ದು ಇಲ್ಲೋ ಹೌದೋ ಅಲ್ವೋ. ಹೌದು, ಅದಕ್ಕೆ ಅಲ್ಲಿಂದ ನೋಡಿ ಯಕ್ಷನ ಮಾಡಿದ್ದಾರೆ, ರಾವಣನಿಂದ ಸೀತಾಕೃತಿಯನ್ನ ಕರ್ಕೊಂಡು ಬಂದಂತೆ ಮಾಡಿ ಈಕೆಯನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಬಿಟ್ರು ಹೌದಲ್ಲೋ. ಮಧ್ಯೆ ಬರುವಾಗ ಇಬ್ಬರು ಒಬ್ಬರಿಗೊಬ್ಬರು ಸೇರ್ಕೊಂಡ್ಬಿಟ್ರು. ಇದು ಬರೀ ಶರೀರ ಇಂದ್ರದೇವರು, ಇಲ್ಲಿ ಶರೀರ ವೇದವತಿ, ಶರೀರ ಶರೀರ ಮಿಕ್ಸ್ ಆಯ್ತು. ದೇವತೆಗಳು ಏನ್ ಬೇಕಾದ್ರೂ ಮಾಡ್ತಾರೆ, ಒಂದರಿಂದ ಒಂದ್ ತೆಗಿತಾರೆ, ಒಂದಕ್ಕೆ ಒಂದು ಹಾಕ್ತಾರೆ ಹೌದಾ. ಅವಾಗ ಈ ಶರೀರ ಶರೀರ ಮಿಕ್ಸ್ ಆಯಿತು, ಅದರಲ್ಲಿ ಏನು ಉಳಿದ್ರು, ಆ ವೇದವತಿ ದೇವಿ ಉಳಿದ್ರು, ಇನ್ನು ಎಕ್ಸ್ಟ್ರಾ ಬಂದದ್ದು ಯಾರು, ಇಂದ್ರದೇವರು ಅಲ್ಲಿ ಸೇರ್ಕೊಂಡ್ರು ಹೋಗಿತ್ತು. ಹಾಗಾದ್ರೆ ಇದು ಆಕೃತಿ ಅಲ್ಲ, ಅಂತ ಕಾಲಕ್ಕೆ ವೇದವತಿಗೆ ಆ ಆಕೃತಿಯ ಬಂದಾಗ ಆ ಶರೀರ ಬಂದಾಗ ಅದೇ ಶರೀರ ಆಕೃತಿ ಬರುತ್ತಲ್ಲ, ಮತ್ತೆ ವೇದವತಿಗೆ ಅಗ್ನಿದೇವರು ಮಾಯೆಯಿಂದ ಸೀತಾಕೃತಿ ಕೊಟ್ಟರು ಅಂತ ಅದೇ ಯಾಕೆ ಅಂದ್ರೆ, ಈ ಆಕೃತಿ ಯಾರು ರಾಮದೇವರ ಆಶ್ರಮದಿಂದ ಹೊತ್ತುಕೊಂಡು ಬಂದ ಆಕೃತಿ ಇನ್ನ ರಾವಣಾಸುರನ ಕೈಯಲ್ಲಿದೆ, ಇಲ್ಲಿ ವೇದವತಿ ದೇವಿ ಇದ್ದಾಳೆ, ಈಕೆಯನ್ನ ತೋರಿಸಬೇಕಾದ್ರೆ ಸಪ್ರೇಟ್ ಆಗಿದ್ದಾಳಲ್ಲ. ಅವಾಗ ವೇದವತಿ ಆಕೃತಿಯಲ್ಲೇ ಇದ್ರೆ ರಾವಣಾಸುರ ನಂಬ್ತಾನ ಇಲ್ಲಲ್ಲ, ಅದಕ್ಕೆ ರಾವಣಾಸುರ ನಂಬಲಿಕ್ಕೆ ವೇದವತಿ ದೇವಿ ಶರೀರವನ್ನ ಮಾಯೆಯಿಂದ ಸೀತಾಕೃತಿ ಬರುವಂತೆ ಮಾಡಿದ್ರು. ಆ ಆಕೃತಿ ಈ ಆಕೃತಿ ಎರಡೂ ಒಂದಾದಾಗ ಸೀತಾಕೃತಿ ಇಂದ್ರದೇವರು ವೇದವತಿ ದೇವಿ ಸೇರ್ಕೊಂಡು ಅಲ್ಲಿ ಹೋಗಿದ್ದು. ಈ ರೀತಿ ಒಳಗಿರತಕ್ಕಂಥ ಕ್ಲಾರಿಟಿ, ಕ್ರಿಸ್ಟಲ್ ಕ್ಲಿಯರ್ ಕ್ಲಾರಿಟಿ ಕೊಟ್ಟದ್ದು ನಮ್ಮ ಶ್ರೀನಿವಾಸ ಕಲ್ಯಾಣ. ಅದಕ್ಕೆ ಹೇಳ್ತಾ ಇದ್ದಾರೆ ಜ್ಞಾನಿನಾಂ ಜ್ಞಾನ ಸಾಧನಂ. ಅಷ್ಟೇ ಅಲ್ಲ ನೋಡಿ, ಇಲ್ಲಿ ಬಂದಿರತಕ್ಕಂಥದ್ದು ಆ ರಾವಣಾಸುರ ಹೋದ, ಅಲ್ಲಿ ವಿಶೇಷವಾಗಿ ಸೀತಾಕೃತಿಯನ್ನ ಇಟ್ಟ ಅಂತ ಹೇಳಿದರಲ್ಲ, ಈ ಸೀತಾಕೃತಿ ಎಂಬ ಶಬ್ದ
ಆಚಾರ್ಯ ಹೇಳಿದ್ರಲ್ಲ, ಹಾಗಾದ್ರೆ ಶ್ರೀನಿವಾಸ ಕಲ್ಯಾಣ ಮೊದಲು ಆಚಾರ್ಯ ಮೊದಲು, ಶ್ರೀನಿವಾಸ ಕಲ್ಯಾಣ ಮೊದಲು, ನಂತರ ಆಚಾರ ಬಂದದ್ದು. ಮತ್ತೆ ಸೀತಾಕೃತಿ ಎಂಬ ಶಬ್ದ ಎಲ್ಲಿಂದ ಬಂತ ಆಚಾರ್ಯರಿಗೆ? ಪುರಾಣದಿಂದ ಬಂದಿದೆ. ಅದನ್ನ ಹೇಳ್ತಾರೆ, ಸ್ಥಾಪ್ಯ ಸೀತಾಕೃತಿಂ ಇಂದ್ರಾವಿಷ್ಟಾಂ ಅಂತ ಬಂದಿದೆ ಇಲ್ಲಿ. ಇಂದ್ರಾವಿಷ್ಟವಾದ್ದು ಅದನ್ನೇ ಆಚಾರ ಹೇಳ್ತಾರೆ, ಇಂದ್ರ ದೇವರೊಳಗಿದ್ದರು ಆ ಸೀತಾಕೃತಿಯಲ್ಲಿ ಅಂತ. ಮತ್ತೆ ಈ ಪುರಾಣ ಇನ್ನೊಂದು ಗೊಂದಲ ಇದೆ. ಕೆಲವರು ಮಹಾತ್ಮರು ಹೇಳೋದು ಉಂಟು, ಏನದು ಈ ಶ್ರೀನಿವಾಸ ಕಲ್ಯಾಣ ಅಂತ ಏನಿದೆಯಲ್ಲ, ಈ ಪುರಾಣವೇ ಈ ಗ್ರಂಥವೇ ಪ್ರಕ್ಷಿಪ್ತ. ಅಂದ್ರ ಅರ್ಥ ಏನು, ಇದು ಯಾರೋ ಬರ್ಕೊಂಡು ಹೋಗಿದ್ದಷ್ಟೇ, ಅದು ಸಹಜವಾದ್ದಲ್ಲ, ಯಾರು ಹುಟ್ಟಾಕಿದ್ದು ಅದು ನಾವು ಒಪ್ಪಲ್ಲ ಅಂತ ಹೇಳುವ ಮಹಾತ್ಮರು ಕೂತಿದ್ದಾರೆ, ಮಹಾತ್ಮರು ಇದ್ದಾರೆ. ಅವರಿಗೆ ಅನಂತ ಅಷ್ಟಾಂಗ ನಮಸ್ಕಾರಗಳು ಇಲ್ಲಿಂದ ಮಾಡೋಣ. ಅವರ ತಂಟಿಗೆ ನಾವು ಹೋಗೋದೇ ಬೇಡ, ಯಾಕೆ ಇದ್ದದ್ದನ್ನು ತಲೆಕೆಡಿಸಿಕೊಡು. ಹಾ, ಒಂದು ವೇಳೆ ಈ ಶ್ರೀನಿವಾಸ ಕಲ್ಯಾಣವೇ, ಶ್ರೀನಿವಾಸನೇ ಬರಲಿಲ್ಲ, ಶ್ರೀನಿವಾಸ ಕಲ್ಯಾಣವೇ ನಡೆದಿಲ್ಲ, ಈ ನಡೆದದ್ದೆಲ್ಲ ಸುಳ್ಳು, ಇದು ಬರೆದದ್ದೆಲ್ಲ ಸುಳ್ಳು ಅಂತ ಯಾರಾದರೂ ಹೇಳೋದಾದರೆ ಏರಿ ಶೇಷಾಚಾರ್ಯರಿಗೆ ಶ್ರೀನಿವಾಸ ದರ್ಶನ ಕೊಡ್ತಾನೆ ಸ್ವಪ್ನದಲ್ಲಿ, ನನ್ನ ಕಲ್ಯಾಣ ಬರೆಯೋ ಅಂತ. ಏ, ನಾನೆಲ್ಲಿ ಬರುತ್ತೀನಿ ಅಂದರು. ಅವಾಗ ಅವನ ಜೈಲಲ್ಲಿ ಹಾಕುವಂತೆ ಮಾಡ್ತಾನೆ, ಜೈಲಲ್ಲಿ ಹೋಗ್ತಾರೆ ಪಾಪ ಅವರು. ಹೋದ್ಮೇಲೆ ಅಯ್ಯಪ್ಪ ಹೀಗಾಯ್ತಲ್ಲ ಅಂದಾಗ ಜೈಲಲ್ಲಿ ಕಾಣಿಸ್ತಾನೆ ಕನಸಲ್ಲಿ, ಈಗಾದರೂ ಬರುತ್ತೀಯಾ ನನ್ನ ಕಥೆಯನ್ನು? ಬರಿತೀನೋ ಮಹಾರಾಯ ಅಂತ ಶ್ರೀನಿವಾಸ ಕಲ್ಯಾಣವನ್ನು ಏರಿ ಶೇಷಾಚಾರ್ಯರು ಬರುತ್ತಾರೆ, ಅದು ಶ್ರೀನಿವಾಸ ಸ್ವೀಕಾರ ಮಾಡುತ್ತಾನೆ. ಈಗಲೂ ಚಿಂತಾಮಣಿ ಹತ್ರ ಇದೆ ಏರಿ ಶೇಷಾಚಾರ್ಯ ಕಟ್ಟೆ, ಈಗಲೂ ಸರ್ಪಲ್ಲಿ ಓಡಾಡ್ತಾ ಇರುತ್ತೆ. ಇದೆಲ್ಲ ಒಪ್ಪದೇ ಇರುವಂತಹ ಬರೇ ಶಬ್ದ ಹಿಡ್ಕೊಂಡು ಆ ಪುಸ್ತಕಗಳು ಹಿಡ್ಕೊಂಡು ಜಗಳಾಡುವರು ತಂಟೆ ನಮ್ಗೆ ಬೇಡ ಬೇಡ, ಜ್ಞಾನಿಗಳ ಸಹ ಸಾಕು ನಮಗೆ. ಆದ್ದರಿಂದ ಏರಿ ಶೇಷಾಚಾರ್ಯರು ಶ್ರೀನಿವಾಸ ಕಲ್ಯಾಣ ಅದ್ಭುತವಾಗಿ ಕೊಟ್ಟರು. ಸರಿಯಪ್ಪ, ಅದು ಬಿಡ್ರಿ, ನಮ್ಮ ಪುರಂದರದಾಸರಂತೂ ಅಪರೋಕ್ಷ ಜ್ಞಾನಿಗಳಂದು ಗೊತ್ತಲ್ಲಪ್ಪ. ಹೌದಾ, ಅವರು ಶ್ರೀನಿವಾಸ ಕಲ್ಯಾಣ ಬರೆದ್ರಲ್ಲೂ ಕನ್ನಡದಲ್ಲಿ, ಇದೇ ಶ್ರೀನಿವಾಸ ಕಲ್ಯಾಣ ಬರೆದು ಕೊಟ್ಟರು. ವಾದಿರಾಜರು ಬರೆದರು ಶ್ರೀನಿವಾಸನ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದರು. ಮತ್ತೆ ಹಾಗಾದರೆ ಇವೆಲ್ಲ ಸುಳ್ಳ, ಈ ಗ್ರಂಥವೇ ಸುಳ್ಳ, ಇಂಥವ್ರು ಹುಟ್ಟುಕೊಂಡು ಬರ್ತಾರೆ, ಹೇಗೆ ಹುಟ್ಟಾಕ್ತಾರೆ, ಅದಕ್ಕೆ ಕೆಡಿಸಿ ಬಿಡ್ತಾರಲ್ವಾ. ಅದಕ್ಕೆ ಎಲ್ಲ ಯಾಕೆ ನಾನು ಹೇಳಿದಿವೆಲ್ಲ, ನಾಳೆ ಬೆಳಿಗ್ಗೆ ಹೊರಗೆ ಹೆಜ್ಜಾಕಿದ್ರೆ ಎಲ್ಲ ಗಾಳಿ ಬರುತ್ತೆ ಕರೋನಾ ಥರ. ಈ ಹೊರಗಿರ್ತಕ್ಕಂಥ ಕರೋನಾ ಅದು ಸುಮ್ಮನೆ ಮನುಷ್ಯನು ಸಾಯಿಸುತ್ತೆ, ಇದು ಜನ್ಮ ಜನ್ಮಕ್ಕೂ ಸಾಯುವಂತೆ ಮಾಡೋದು ಅಜ್ಞಾನದ ಕರೋನಾ. ಈ ಅಜ್ಞಾನದ ಕರೋನಾ ನಾವು ಬರಬಾರದು. ಆದ್ದರಿಂದ ದೇವರನ್ನು ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು. ಮುಂದಿನ ಕಥಾಭಾಗ ಇನ್ನು 2 ದಿವಸ ಉಳಿಯಿತು, ನಾಳೆ ನಾಳದ್ದು. ಆದ್ದರಿಂದ ನಾಳೆ ವಿಶೇಷವಾಗಿ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣ ಮಸ್ತು.